ಅದೇ ತಕ್ಕಂತೆ ಇಸ್ರೇಲ್ ಜನಗಳು ಪಾಪ ಮಾಡಿದಾಗ ದೇವರಿಗೆ ಶಿಕ್ಷೆ ಕೊಡ್ತಾರೆ ನೋಡಿದ್ದೀನಿ. ಎಲ್ಲಪ್ಪ ಅಂತಂದರೆ ಜಡ್ಜಸ್ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 1ನೇ ವಾಕ್ಯ ಬದ
ಇಸ್ರೇಲರು ತಿರುಗಿ ಯಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು.
ನೋಡ್ರ ಅವರು ಏನಂತಾರೆ, ದೇವರು ಪಾಪ ಮಾಡಿದ ಕಾರಣದಿಂದ ಯಾರ ಕೈಲಿ ಒಪ್ಪಿಸ್ಕೊಟ್ರು ಅಂತ ನೋಡಿದರೆ ಮಿದ್ಯಾನರ ಕೈಲಿ ಏನು ಮಾಡುತ್ತಲ್ಲಿ ಅಲ್ಲಿ ಒಪ್ಪಿಸ್ಕೊಟ್ರು ಅಂತ ನೋಡ್ತೀರಿ ಅದರ. ಸೊ ಇದು ನ್ಯಾಯ ಪ್ರಮಾಣದಲ್ಲಿ ಬಂದಿರೋಂಥ ಒಂದು ವಿಚಾರ ತಕ್ಕಂತೆ ಇಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ ನೋಡಿ, ಡ್ಯೂಟ್ರಾನಮಿ 28:15 ಧರ್ಮೋಪದೇಶ ಕಾಂಡ 28:15.
ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗ.
ನೋಡ್ರ ಈ ಅಶುಭಗಳು ನಿಮ್ಗೇನಾಗ್ತಾರೆ, ಪ್ರಾಪ್ತವಾಗ್ತಾರೆ ಅಂತಂದ್ಬಿಟ್ಟು ನೀವು ವಿಧೇಯರಾಗಿ ನಡ್ಕೊಟ್ರೆ ಓಕೆ, ವಿಧೇಯರಾಗಿ ನಡೆದಿಲ್ಲ ಅಂದ್ರೆ ಎಲ್ಲ ಶಾಪಗಳು ಬರ್ತಾರೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರಲ್ಲಿ ನೋಡ್ಬೇಕಾದ್ರೆ ಒಂದು ಏನಪ್ಪ ಅಂತಂದ್ರೆ ಶತ್ರುಗಳು ಏನ್ ಮಾಡ್ತಾರೆ, ನಿಮ್ಗೆ ನಿಮ್ನ ಅಟ್ಟಿಸ್ಕೊಂಡೋಗ್ತಾರೆ, ನಿಮ್ಗೆ ಈ ಥರ ಎಲ್ಲ ರೋಗಗಳು ಬರ್ತಾರೆ, ನಿಮ್ಮ ಒಂದು ಪಾತ್ರೆಯಲ್ಲಿ ಏನಿರಲ್ಲ, ಆಹಾರಗಳಿರಲ್ಲ ಅಂತಂದ್ಬಿಟ್ಟು, ನಿಮ್ಮ ದವಸ ಧಾನ್ಯಗಳೇನು ಇರೋದಿಲ್ಲ, ನಿಮ್ಮ ಹಣಕಾಸು ಇರೋದಿಲ್ಲ ಅಂತಂದ್ಬಿಟ್ಟು ಏನು ಮಾಡೋದು, ದೇವ್ರು ಎಷ್ಟೋ ವಿಚಾರಗಳು ಹೇಳ್ತಾರೆ. ಅದ್ರಲ್ಲಿ ನೋಡಿ 25 ಓದಿಂತೀನಿ, ಹಾಂ,
ನೀವು ಶತ್ರುಗಳಿಂದ ಪರರಾಜ್ಯವನ್ನು ಮಾಡುವನು.
ನೋಡ್ರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ಪರಜಯ, ಕರೆಕ್ಟಾ? ಹಾ, ಅಂದ್ರೆ ಏನಂತ, ನೀವು ಸೋತೋಗ್ತೀರಾ, ಶತ್ರುಗಳಿಂದ ಸೋತೋಗೋ ಥರ ನೀವು ಮಾಡ್ತೀರಾ ಅಂತ ಹೇಳ್ತಾರೆ. ಇದೇ ರೀತಿ ಏನಾಗ್ತಂದ್ರೆ ಮಿದ್ಯಾನವ್ರ ಕೈಲಿ ಒಪ್ಪಿಸ್ಕೊಡ್ಬೇಕಾದ್ರೆ 7 ವರ್ಷ ಭಯಂಕರ ಕಷ್ಟಪಡ್ತಾರೆ ಯಾರು, ಇಸ್ರೇಲ್ ಜನಗಳು. ಅಂದ್ರೆ ಇವಾಗ ನಾವು ಇಸ್ರೇಲ್ ಜನಗಳ ಚರಿತ್ರೆಯಲ್ಲಿ ತುಂಬ ಓದಿರ್ಬೇಕಾದ್ರೆ ಏನು ಓದಿದಿರಿ, ಇಸ್ರೇಲ್ ಜನಗಳಿಗೆ ಯಾವಾಗೆಲ್ಲ ದೇವ್ರು ಹೊಡಿತಾರೋ ಅವ್ರೇನು ಮಾಡ್ತಾರೆ, ಆ ಒಂದು ಒಡತ ಸಹಿಸ್ಕೊಳಕ್ಕೆ ಆಗದಿರ್ಬೇಕಾರೆ ದೇವ್ರ ಕಡೆಗೆ ಏನು ಮಾಡ್ತಾರೆ, ತಿರುಗ್ತಾರೆ, ಅಯ್ಯೋ ದೇವರೇ ನಮ್ಮ ಕ್ಷಮಿಸ್ಕೊಡೋ ಮಾಡಿ ತಪ್ಪು ಅಂತ ಬಾಯ್ತು ಅಂತ ದೇವ್ರೇನು ಮಾಡ್ತಾರೆ, ಕೃಪೆ ನೋಡಿಸಿ ಕರುಣೆ ನೋಡಿಸಿ ಮಾಡ್ತಾರೆ ಅಂತ ಕ್ಷಮಿಸ್ತಾ ಇದ್ರು. ಇದೇ ರೀತಿ ಇಲ್ಲಿ ಏನಾಗ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಾರೆ, ದೇವರು ಈ ಒಂದು ಸಂದರ್ಭದಲ್ಲಿ ಮಿದ್ಯಾನೇಶ್ವರ ಬಂದು ಇದಕ್ಕೆ ಬರಬೇಕಾದ್ರೆ ಭಯಂಕರ ಕಷ್ಟ ಆಗಿಬಿಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಂದರೆ ದೇವತೆ ಕೇಳ್ಕೊಂಡಾಗ ದೇವರು ಗಿದಿಯೋನ್ ಅಂತ ಒಬ್ಬ ವ್ಯಕ್ತಿನ ಏನು ಮಾಡ್ತಾನೆ ಅಲ್ಲಿ ಎಬ್ಬಿಸ್ತಾರೆ. ಅದರ ಆ ಗಿದಿಯೋನ್ ಮುಖಾಂತರ ದೇವರೇನು ಹೇಳ್ತಾರೆ, ಹೋಗಪ್ಪ ನೀನೇನು ಮಾಡು, ಇಸ್ರೇಲ್ ಜನಗಳಿಗೆಲ್ಲರಿಗೆ ಏನು ಮಾಡಿವಾಗ ನೀನು ಏನೋ ಬಿಡುಗಡೆ ಕೊಡು ಅಂತ ಹೇಳ್ತಾರೆ. ನೋಡಿ ನ್ಯಾಯಸ್ಥಾಪಕರಲ್ಲಿ 7ನೇ ಅಧ್ಯಾಯ 1ನೇ ವಾಕ್ಯ
ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಹರೋದಿನ ಬುಗ್ಗೆಯ ಬಳಿಯಲ್ಲಿ ಹೇಳ್ಕೊಂಡರು.
ನೋಡ್ರ ಏನ್ತಾರೆ ಅಲ್ಲಿ ಹೇಳ್ಕೊಂಡ್ರು ಯಾರು, ಗಿಡಿಯೋನು ಮತ್ತೆ ಅವನ ಜೊತೆಗಿರುವಂತ ಎಲ್ಲ ಒಂದು ಸಂಗಡಿಗರು ಅಲ್ವರ. ಅವ್ರು ನೋಡಿ ನೆಕ್ಸ್ಟ್ ಹೇಳ್ತಾರೆ, ನೆಕ್ಸ್ಟ್
ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರ ದಂಡಿಳಿದಿತ್ತು.
ನೋಡ್ರ ಇವ್ರಿಗೆ ವಿರುದ್ಧವಾಗಿ ಮಿದ್ಯಾನ್ ದೇವಸ್ಥರು ಏನಪ್ಪ ಮಾಡೋದಂದ್ರೆ ಒಂದು ಬೆಟ್ಟದ ಹತ್ರ ಏನು ಮಾಡ್ರು ಬಾಡಿ ಬಂದ್ಬಿಟ್ಟು ಒಂದು ಡೈರಿಗಳಾಕ್ಬಿಟ್ಟವ್ರೆ. ಏನಕ್ಕೆ ಇಸ್ರೇಲ್ ಏನು ಮಾಡೋಣ, ಹೋಗ್ಬಿಟ್ಟು ಅಟ್ಯಾಕ್ ಮಾಡೋಣ ಅಂತಂದ್ಬಿಟ್ಟು ಅದರ. ಆವಾಗ ಏನು ಮಾಡ್ತಾರೆ ಮಿಡಿಯನವರು ವಿರುದ್ಧವಾಗಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಗಿಡಿಯೋನು ಮತ್ತು ಏನಂದ್ರೆ ಎಲ್ಲ ದೇವ್ರ ಮಕ್ಕಳು ಇಸ್ರೇಲ್ ಜನಗಳು ಏನು ಮಾಡ್ತಾರೆ, ದೇವತಾ ಪ್ರೇಯರ್ ಮಾಡ್ತಾರೆ, ದೇವ್ರು ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡೋಣ ಅಂತಂದ್ಬಿಟ್ಟು ಅವಾಗ ದೇವ್ರು ಹೇಳ್ತಾರೆ, ಸರಪ್ಪ ನಿನ್ನ ಜೊತೆಗೆ ಇರೋದನ್ನೆಲ್ಲ ಏನು ಮಾಡಿ ಯುದ್ಧಕ್ಕೆ ನೀವು ಕರ್ಕೊಂಡೋಗಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಅವ್ರು ನೋಡಿ 2ನೇ ವಾಕ್ಯ ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 2ನೇ ವಾಕ್ಯ ನೋಡ್ರ ಏನಂತಾರೆ ನಿನ್ನ ಜೊತೆಗೆ ಇರೋರು ಏನಂತೆ ಜಾಸ್ತಿ ಇದ್ದಾರೆ, ಅದರಿಂದ ಮಿದ್ಯಾನ್ ಕೈಯಲ್ಲಿ ಮಿದ್ಯಾನ್ ಜನಗಳನ್ನ ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾನು ಒಪ್ಪಿಸ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಲ್ಲರ ಸರಿಯಪ್ಪ ಇವಾಗ ಮಿದಿನೇರು ಯುದ್ಧಕ್ಕೆ ಬಂದಿದ್ರಲ್ಲ ಇಸ್ರೇಲ್ ಜನಗಳ ಮೇಲೆ ಎಷ್ಟು ಜನ ಬಂದಿದ್ರು ಯುದ್ಧಕ್ಕೆ ಅಂತ ಇಲ್ಲಿ ನೋಡಿದ್ರೆ ಅಂದ್ರೆ ಏನು ಹೇಳ್ತಾರೆ, ಮಿದಿಯನವರು ಜನಗಳು ಕಂಪೇರ್ ಮಾಡಿದ್ರೆ ಇಸ್ರೇಲ್ ಜನಗಳು ಏನಾಗೋರೆ ಜಾಸ್ತಿ ಅವರೇ ಅಂತ ಹೇಳ್ತಾರೆ. ಅದರ ಇಸ್ರೇಲ್ ಜನಗಳು ಯುದ್ಧಕ್ಕೆ ಬೇಕಂತ ಹೇಳ್ತಾರೆ, ದೇವ್ರು ನೋಡಪ್ಪ ಇಸ್ರೇಲ್ಗೆ ತುಂಬ ಜಾಸ್ತಿ ಆಯಿತು ಬೇಡ ನನಗೆ ಜನ ಸ್ವಲ್ಪ ಜನ ಏನು ಮಾಡಿ ಕರ್ಕೊಂಬ ಅಂತ ಹೇಳ್ತಾರೆ. ಹಂಗೆ ಮಿದಿಯನವ್ರು ಜನ ಬಂದಿದ್ರು ಓದಿ ನ್ಯಾಯಸ್ಥಾಪಕರಲ್ಲಿ 8ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ ಜಡ್ಜಸ್ 8:10
ನೋಡ್ರ
ಏನಪ್ಪ ಎಷ್ಟು ಜನ ಹತ್ತರ ಆದವರು, 1,00,000 ಇಪ್ಪತ್ತು ಸಾವಿರ ಮಂದಿ. ಅಂದರೆ ಮಿದಿಯನವರು ಎಷ್ಟು ಜನ ಪಾಪ ಬಂದಿದ್ರು ಇಸ್ರೇಲ್ ಯುದ್ಧಕ್ಕೆ ಅಂತಂದರೆ 120,000 ಜನ. ಅಂದ್ರೆ ಸರಿ, ಇವಾಗ ಏನು ಹೇಳ್ತಾ ದೇವರು, ಈ 120,000 ಜನಗಳನ್ನ ಯುದ್ಧ ಮಾಡೋಕ್ಕೆ ಇಸ್ರೇಲ್ ಜನಗಳ ಸಂಖ್ಯೆನಾಯ್ತು, ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಗಿದ್ಯೋನಿಗೆ ಅವ್ನು ಅಡ್ವೈಸ್ ಕೊಡ್ತಾರೆ. ಏನು ಅಡ್ವೈಸ್ ಕೊಡ್ತಾರೆ ಓದಿಂತೀನಿ, ನಂಬರ್ಸ್ 7th chapter 3rd ವರ್ಸ್ ಓದಿಂತೀನಿ. ಹಾಂ, ನ್ಯಾಯಸ್ಥಾಪಕರು, ಸಾರಿ ನ್ಯಾಯಸ್ಥಾಪಕರು 7 ನಂಬರ್ಸ್ ಅಲ್ಲ ಶಿಮ್ಸಿ, ನ್ಯಾಯಸ್ಥಾಪಕರು 7:3 ಜಡ್ಜಸ್ 7th chapter 3rd verse.
ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುವವರು ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸಿ ಒಂದನು.
ನೋಡ್ರ, ಅದಕ್ಕೆ ಫಸ್ಟ್ ಏನ್ ಹೇಳ್ತದೆ, ಯಾರಿಗೆಲ್ಲ ಭಯ ಇದೆಯೋ ದಯವಿಟ್ಟು ಏನ್ ಮಾಡಿ, ನೀವೆಲ್ಲ ಏನ್ ಮಾಡಿ ಮನೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ. ಅವಾಗ ಏನ್ ಮಾಡ್ತಾರೆ ಗಿಡಿಯನ್ನು, ಸರಿಯಪ್ಪ ಅಂತ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ಎಷ್ಟು ಜನ ಹೋದ್ರು? ಟೋಟಲ್ ಬಂದಿದ್ದು ಜನ ಅಂತೆ ಇಸ್ರೇಲ್ ಜನಗಳು ಇದ್ದಿದ್ದು ಜನ ಟೋಟಲ್ 10,000 ಜನ ಬ್ಯಾಲೆನ್ಸ್ ಉಳಿದಿದ್ದು, ಹಿಂದಕ್ಕೆ ಹೋಗಿದ್ದು ಜನ 22. ಸೊ ಟೋಟಲ್ ಬಂದಿದ್ದು ಎಷ್ಟಾಯ್ತು? 32,000. ಎಷ್ಟು ಜನ ಮೇಲೆ ಹಿಂದಕ್ಕೆ ಹೋಗಿರೋದು ಇವಾಗ? 120,000 ಜನ, 32,000 ಜನ. ಹೇಳ್ರಿ ಯಾವ್ದು ಜಾಸ್ತಿ ಸಂಖ್ಯೆ? 32,000 ಜಾಸ್ತಿನಾ ಕಮ್ಮಿ? ಅರೆ ದೇವ್ರ ಹೇಳ್ತಾರೆ 120,000 ವಿರುದ್ಧವಾಗಿ ಹೋಗ್ತಾರಂತ. ಈ 32,000 ಜನ ಏನಾಗಿದೆ? ತುಂಬ ಜಾಸ್ತಿ ಇದೆ. ನಂಗೆ ಅಷ್ಟು ಬೇಡ, ದಯವಿಟ್ಟು ಎಲ್ಲರಿಗೂ ಬೇರೆ ಹೋಗಿಲ್ಲ ಮನೆಗೆ ಹೋಗು ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ 22,000 ಜನ ಏನಾಗ್ಬಿಟ್ರು ಮನೆಗೆ ಹೊಟ್ಟೋಗ್ಬಿಟ್ರು. ಇವಾಗ ಉಳಿದಿರೋದು ಎಷ್ಟು ಜನ? ಬರೀ 10,000 ಜನ. ಅಂದ್ರ ಈ 10,000 ಜನಕ್ಕೆ ಏನು ಹೇಳ್ತಾರೆ ನೋಡಿ, ನೆಕ್ಸ್ಟ್ 4th ವಾಕ್ಯ ಬಂದ.
ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ.
ಏನ್ ನೀನು 10,000 ಇದೆಯಾ? ಈ 10,000 ಕೂಡ ಏನಾಗಿದ್ದಾರೆ? ಜಾಸ್ತಿ ಆಗಿದ್ದಾರೆ.
ನೀನು ಅವರನ್ನು ಅಲ್ಲಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು.
ನೋಡ್ರ, ಅದಕ್ಕೆ ಮತ್ತೆ ಹಳ್ಳಿಗೆ ಕರ್ಕೊಂಡು ಹೋಗಪ್ಪ, ಹಳ್ಳಿದ್ರೆ ಏನ್ ಮಾಡ್ತೀನಿ ನಾನು ಪರೀಕ್ಷಿಸ್ತೀನಿ ಅಂತಂತ ಹೇಳ್ತಾರೆ. ನೀರು ಸಂಗೀತ ಲೈಟ್ ಆಗಿ. ಆಮೇಲೆ
ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವನೋ ಅವರು ಹೋಗದಿರಲಿ
ಅಂದ. ನೋಡ್ರಿ, ಅದಕ್ಕೆ ಹೇಳ್ತಾರೆ ಹಳ್ಳ ಕರ್ಕೊಂಬರಪ್ಪ, ಹಳ್ಳ ಹತ್ರ ಏನ್ ಮಾಡ್ತೀನಿ ನಾನು ಪರೀಕ್ಷೆ ಮಾಡ್ತೀನಿ. ಹಳ್ಳ ಅಂದೇನು ನೋಡಿದ್ರೆ ನೀರು ಅರಿ ಅಂತ ಜಾಗ, ಆ ನೀರು ಅರಿ ಅಂತ ಜಾಗ ಕರ್ಕೊಂಬನಿ, ನಾನೇನ್ ಮಾಡ್ತೀನಿ ಅವನ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಸದ್ಯ ಏನ್ ಮಾಡ್ತದೆ, ಈ ಒಂದು ಬ್ಯಾಲೆನ್ಸ್ ಉಳ್ತಲ್ಲ 10,000 ಜನ, 10,000 ಜನ ಏನ್ ಮಾಡ್ತಾರೆ ನೀರು ಅಂತ ಕರ್ಕೊಂಬರ್ತಾರೆ. ಅಲ್ಲಿ ನಾನು ಸೆಲೆಕ್ಷನ್ ಮಾಡ್ತೀನಿ, ಯಾರನ್ನ ನಾನು ಕರ್ಕೊಂಬ ಅಂತ ಹೇಳ್ತೀನೋ ಅವ್ರು ಮತ ನಿಮ್ಮ ಹೇಳ ಕರ್ಕೊಂಬ ಬಿದ್ದು ಅಂದ್ರೆ ಮನೆಗೆ ಕಳಿಸು ಅಂತ ಹೇಳ್ತಾರೆ. ಸರ್, ದೇವ್ರು ಹೆಂಗ್ ಟೆಸ್ಟ್ ಮಾಡ್ತಾರೆ? 5th ವಾಕ್ಯ ಬೋದ, 5th verse.
ಗಿದ್ಯೋನನ ಜನರನ್ನು ಅಲ್ಲಕ್ಕೆ ಕರೆದುಕೊಂಡು ಬಂದಾಗ ಯೆಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದರು.
ನೋಡ್ರ, ಅಲ್ಲೇನ್ ಮಾಡ್ತಾರೆ, 2 ತರ ನೀರು ಕುಡಿತಾರೆ. ಅದರ ಒಬ್ರು ನಾಯಿ ತರ ಏನ್ ಮಾಡ್ತಾರೆ, ನೆಕ್ಕೊಂಡು ಕುಡಿತಾರೆ. ನಾಯಿ ತರ ನೆಕ್ಕದ ನಾಯಿ ಏನ್ ಮಾಡ್ತಾರೆ, ಕೈನಲ್ಲಿ ನೀರನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತಾರ? ಹಂಗೇನ್ ಮಾಡ್ತಾರೆ, ನಾಲ್ಗೆ ನೆಕ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡುದು ಅಲ್ಲಿ ಬಾಯಿ ಹಾಕ್ಬಾರ್ದು. ಅದರ ನೀರಿಗೆ ಬಾಯಿ ಕುಟ್ಟಿ ಮಾಡು ಸುಮ್ಮನೆ ಅದು ಕುಡಿಯೋದು. ಅದರ ಈ ತರ ನಾಯಿ ತರ ನೆಕ್ಕೋರು, ಆಮೇಲೆ ಮೊಂಡ್ಕಾಲು ಮೂರಿ ಏನ್ರಿ ನೀರನ್ನ ಕುಡಿಯೋರು ಏನೋ, ಈ 2 ತರ ಕ್ಯಾಟಗರಿ ಪೀಪಲ್ ಇಬ್ರದ್ದು ಏನ್ ಮಾಡಿದೀನೋ, ವಿಂಗಡಿಸು ಸಪ್ರೇಟ್ ಸಪ್ರೇಟ್ ಆಗಿ ಮಾಡು ಅಂತ ಹೇಳ್ತಾರೆ. ಅಲ್ವರ ನೋಡಿ, ನೆಕ್ಸ್ಟ್ ಏನಾಗ್ತಾರೆ ಆಮೇಲೆ, ದೇವರಿದ್ದಲ್ಲಿ ಯಾರನ್ನ ಸೆಲೆಕ್ಷನ್ ಮಾಡ್ತಾರೆ?
ಕೈಯಿಂದ ನೀರನ್ನು
ತಗೊಂಡು ಬಾಯಿಂದ ನೆಕ್ಕಿರಂತ ಸಂಖ್ಯೆ ಜನ ಅಂತ 300 ಅಲ್ವರ. ಆಮೇಲೆ
ಇತರ ಜನರು ಮೊಣಕಾಲೂರಿ ಕುಡಿದವರು, ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜೀವನುಂಟು ಮಾಡಿ ಮಿದ್ಯಾನರನ್ನು
ನೋಡ್ರ, ಈ 300 ಜನಕ್ಕೆ ಮಾತ್ರ ಹೆಂಗ್ ಮಾಡ್ತೀನಿ ಯುದ್ಧದಲ್ಲಿ ನಿಮಗೆ ಜಯ ಕೊಡ್ತೀನಿ, ಮಿಗ್ದೇ ಮಾಡೋ ಕಳಿಸ್ಬಿಡು ಅಂತ ಹೇಳ್ತಾರೆ. ಅಂದ್ರ ಅಂದ್ರೆ ಟೋಟಲ್ ಆಗಿ 32,000 ಜನದಲ್ಲಿ ಕೊನೆಗೆ ಸೆಲೆಕ್ಷನ್ ಆಗಿದೆ ಜನ ಮಾತ್ರ 300. ಈ 300 ಜನದಿಂದ ಏನ್ ಮಾಡ್ತಾರೆ ದೇವ್ರು ಯುದ್ಧದಲ್ಲಿ ಜಯ ಕೊಡ್ತಾರೆ. ನೀರು ಹೆಂಗ್ ಕುಡಿದ್ರು ಅಂತ ನೋಡ್ಬೇಕಾದ್ರೆ, ನಾ ಈ ತರ ಬಾಯಿ ಹಾಕೊಂಡು ಡೈರೆಕ್ಟ್ ಆಗಿ ಕುಡಿದವ್ರನ್ನ ಸೆಲೆಕ್ಷನ್ ಆದ್ರ ಇಲ್ಲ. ಅವ್ರು ಎಷ್ಟು ಜನ ಅಂದ್ರೆ 9,700. 300 ಜನ ಮಾತ್ರ ಕೈನಲ್ಲಿ ಏನ್ ಮಾಡ್ತಾರೆ ನೀರನ್ನ ತಗೊಂಡು ಏನ್ ಮಾಡ್ತಾರೆ ಕುಡಿತಾರೆ. ಅವ್ರ ಮತ ಸೆಲೆಕ್ಷನ್ ಯಾಕೆ, ಯಾಕಪ್ಪ ಅಂತಂದ್ರೆ ನೋಡಿ, ಇವರೆಲ್ಲ ಹೋಗ್ತಿರೋ ದಿನಕ್ಕೆ ಯುದ್ಧಕ್ಕೆ ಹೋಗ್ತಾರೆ ಕರೆಕ್ಟಾ. ಯುದ್ಧಕ್ಕೆ ಹೋಗ್ಬೇಕಾರೆ ಹೆಂಗೆ ಹೋಗ್ಬೇಕು ಯುದ್ಧಕ್ಕೆ? ಎಲ್ಲ ರೆಡಿಯಾಗಿ ಹೋಗ್ಬೇಕು ತಾನೆ? ಅದರ ಏನೋ ಎಲ್ಲ ಫುಲ್ ಎಲ್ಲ ವಸ್ತ್ರಗಳೆಲ್ಲ ಧರಿಸ್ಕೊಂಡು ಯುದ್ಧಕ್ಕೆ ಏನಾಗಬೇಕು, ಹಾಂ ರೆಡಿಯಾಗಿ ಟಿಪ್ ಟಾಪ್ ಆಗಿ ಏನಾಗಬೇಕು ಯುದ್ಧಕ್ಕೆ ಏನ್ಬೇಕು, ಆಯುಧಗಳನ್ನು ಧರಿಸ್ಕೊಂಡು ಏನ್ಬೇಕು ಹೋಗ್ಬೇಕು. ಅದರ ವ್ಯವಸ್ಥೆ ಮಾಡಿ ಯುದ್ಧಕ್ಕೆ ಆಯುಧಗಳು ಧರಿಸ್ಕೊಂಡಂತಾರೆ ಎಲ್ಲ ವ್ಯಕ್ತಿಗಳು, ಎಲ್ಲ ಬಟ್ಟೆಗಳೆಲ್ಲ ಹಾಕೊಂಡಿರೋಣ. ಇವಾಗ ಅವನು ನೀರಿಂದ ಕುಡಿಬೇಕಾದ್ರೆ ಹೆಂಗೆ ಕುಡಿಬೇಕು ಸುಲಭವಾಗಿ ಏನ್ರಿ? ಅವನು ಕುಡಿಬೇಕು ಅಂತಂದರೆ ಎರಡು ಮಾರ್ಗ ಇದೆ. ಒಂದು, ಅವನು ಡೈರೆಕ್ಟಾಗಿ ಬಾಯಿನ ಹಾಕ್ಬಿಟ್ಟು ಕುಡಿತಾನೆ ಅಂತಂದರೆ ಅವನಿಗಿರೋಂಥ ಎಲ್ಲ ಆಯುಧಗಳು ಅವನು ಬಟ್ಟೆ ಎಲ್ಲ ಕುಡಿತಾನಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡಿ ಆ ವಸ್ತುನೆಲ್ಲ ಇಟ್ಬಿಟ್ಟು ಏನು ಮಾಡಬೇಕು ಅವನ್ನ ಅವ್ನು ಕುಡಿಬೇಕು ಅದರ. ಆದರೆ ಈ 300 ಜನ ಕುಡಿತಾರೆ ಗೊತ್ತಾ, ಅವರು ಏನು ಮಾಡ್ತಾರೆ ಅಂತಂದರೆ ಮೊಂಡ್ಕಾಲು ಮೂರು ಕುಡಿತಾರೆ ಅಂತಂದರೆ ಏನೇ ಒಂದು ಇನ್ನ ಬಿಚ್ಚುವಂಥ ಅವಶ್ಯಕತೆ ಇಲ್ಲ. ಸೊ ಆಯುಧನ ಮಾತ್ರ ಇಟ್ಬಿಟ್ಟು ನೀರನ್ನ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಕುಡಿತಾರೆ. ಇಂಥ ಜನಗಳು ಮಾತ್ರ ಏನು ಮಾಡೋದು ದೇವರ ಸಾಕ್ಷಿ, ಯಾಕೆ ಯಾಕೆ ಅಂತಂದ್ಬಿಟ್ಟು ಇದು ಅರ್ಥ ಮಾಡ್ಬೇಕು. ನಾವೇನು ಮಾಡೋಣ ನೋಡೋಣ, ಓಕೆನ್ರ? ಏನು ತಪ್ಪಿದೆ ಅದರಲ್ಲಿ? ಒಂದು ರೀಸನ್ ಏನಪ್ಪ ಅಂದರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಸ್ತ್ರ ಏನಾಗಬೇಕು, ಆ ಸರ್ವಾಯುಧಗಳನ್ನ ಧರಿಸ್ಕೊಂಡಿರಬೇಕು. ಯುದ್ಧಕ್ಕೆ ಹೋಗೋದೆ ಅಂತಾನೆ ಶತ್ರು ಯಾವಾಗ ಬೇಕು ಅಟ್ಯಾಕ್ ಮಾಡ್ಬೋದು. ಅಂದರೆ ಏನಂತ ಅರ್ಥ, ಇವನ್ನೆಲ್ಲ ಬಿಚ್ಚಿಬಿಡೋರು ಅಂತಾರೆ ಕೇರ್ಲೆಸ್ಸು. ಯುದ್ಧದ ಬಗ್ಗೆ ಏನಿಲ್ಲ ಅವ್ರಿಗೆ, ಸಿನ್ಸಿಯಾರಿಟಿ ಇಲ್ಲ ಅದರ, ನೋಡೋಕೆ ಸೀರಿಯಸ್ನೆಸ್ ಏನಾಗಿಲ್ಲ ಅವ್ರಿಗೆ, ಅವ್ರಿಗೆ ಇಲ್ಲ. ಅದಕ್ಕೆ ದೇವ್ರು ಬಿಡ್ತಾರೆ 300 ಜನ ಮಾತ್ರ ಆಯ್ಕೆ ಮಾಡು ಅಂತ ಹೇಳ್ತಾರೆ ಅದರ. ಅದಕ್ಕೆ ಮಿಗ್ದವ್ರಿಗೆಲ್ಲ ಏನು ಹೇಳ್ತಾ ಹೋಗ್ತೀನಿ, 8ನೇ ವಾಕ್ಯ ಓದ್ರಿ. ಹಾಂ, ಗುಡಾರಕ್ಕೆ ಕಳಿಸ್ಬಿಡ್ತಾರೆ ಅದರ. ಸರಿ, ಇವಾಗ 300 ಜನ ಮುಖಾಂತರ ಹೆಂಗ್ ಯುದ್ಧ ಆಡ್ತಾರೆ? 12ನೇ ವಾಕ್ಯ ಓದಿಂತೀನಿ ನೋಡೋಣಂತೆ. ಮಿದ್ಯಾನ್ಯರು ಹೆಂಗಿದ್ರಂತೆ?
ಮಿದ್ಯಾನ್ಯರು ಅಮಾಲೇಕರು ಮೂರನ ದೇಶದವರು ಮಿಡತಗಳಂತೆ ಗುಂಪು ಗುಂಪಾಗಿ ತಗ್ಗಿನಲ್ಲಿ ಉಳ್ಕೊಂಡಿದ್ದರು.
ಇವರೆಲ್ಲ ಎಲ್ಲಿ ಹೇಳ್ಕೊಡೋರೆ ಅಂತಾರೆ, ಒಂದ್ ತಗ್ಗಲ್ಲಿ ಮಾಡೋರಂತೆ ಉಳ್ಕೊಂಡಂತೆ. ಏನಿ ತಗ್ಗು, ತಗ್ಗಂದ್ರೇನು? ತಗ್ಗು ಅಂದ್ರೆ ಏನು? ಇಳಿಜಾರು. ಅದೇನರ್ಥ? ಎರಡು ಬೆಟ್ಟಗಳ ನಡುವೆ ಇರೋಂಥ ಒಂದು ಜಾಗ ಏನು ಮಾಡೋದು, ತಗ್ಗು ಅಂತ ವ್ಯಾಲಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಬೆಟ್ಟಗಳಿದ್ದರೆ ಆ ಸೆಂಟ್ರಲ್ ಇರೋದು ತಗ್ಗು. ಆ ತಗ್ಗಲ್ಲಿ ಯಾರಪ್ಪ ಹೊಡೆದವ್ರೆ ಅಂತಂದರೆ ಮಿಡಿಯನೇಶ್ವರ ಏನು ಮಾಡೋರಂತೆ, ಹೆಂಗವ್ರೆ ಅಂತ ನೋಡಿದ್ರಿ, ಮಿಡ್ತೆಗಳ ಥರ ಏನು ಮಾಡೋರಂತೆ ತುಂಬಿಕೊಡೋ ಅಂತಂದ್ರೆ 120,000 ಜನ ಅಂತಂದರೆ ಏನ್ರಿ, ಇವತ್ತು ಇಂಡಿಯಾದಲ್ಲಿ ಯಾವ ಕ್ರಿಕೆಟ್ ಸ್ಟೇಡಿಯಮ್ಮು 120,000 ಜನ ಸೇರ್ಸೋಂಥ ಕೆಪಾಸಿಟಿ ಏನಾಗಿಲ್ಲ ಇಲ್ಲ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡ ಕ್ರೌಡ್ ಇರಬೇಕು. ಅದರ ಕ್ರಿಕೆಟ್ ಸ್ಟೇಡಿಯಮ್ ನೋಡ್ತಿಲ್ಲ ಕ್ರೌಡು, ಅದೆಲ್ಲ ಕ್ರೌಡ್ಗಿಂತ ಇನ್ನೂ ಹೆವಿ ಪೀಪಲ್ಲು ಯಾರ ಮೇಲೆ ಇದ್ದಕ್ಕೆ ಬಂದಿದ್ದಾರಂತೆ ಇಸ್ರೇಲ್ ಜನರು. ಇವ್ರು ದೇವ್ರು ಆಯ್ಕೆ ಮಾಡಿದ ಎಷ್ಟು ಜನ ಮಾತ್ರ? ಬರೀ 300 ಜನ ಮಾತ್ರ. ಅದರ ಅದಕ್ಕೆ ದೇವ್ರು ಏನು ಮಾಡ್ತಾರೆ, ಇವ್ರನ್ನ ಯುದ್ಧಾಡ ನಡೀರಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಇವಾಗ ಏನು ವಸ್ತು ತೊಗೊಂಡೋಗ್ತಾರೆ ನೋಡಿ, ಅದೆಲ್ಲ ನೋಡೋಣಂತೆ. ಎಲ್ಲಪ್ಪ ಅಂತಂದರೆ 14th verse, ಹಾಂ ಇರ್ರಿ ಒಂದು ನಿಮಿಷ ರೀ, 16th verse ಕ್ಷಮಿಸಿ, ಹಾಂ 16ನೇ ವಾಕ್ಯ ಬದರ.
ಉರಿಯುವ ಪಂಜಡವಿರುವ ಬರಿಕೊಡವನ್ನು ಕೊಟ್ಟು ಅವರಿಗೆ ನನ್ನನ್ನೇ ನೋಡುತ್ತಾ ನಾನು ಮಾಡುವ ಹಾಗೆ ಮಾಡಿದ್ರಿ.
ನೋಡಿ, ಆ 300 ಜನ ಏನ್ ಮಾಡ್ತೇವೆ, ಮೂರು ಗ್ರೂಪ್ ಆಗಿ ಡಿವೈಡ್ ಮಾಡ್ಬಿಡ್ತಂತೆ. ಮೂರು ಗ್ರೂಪ್ ಅಂದ್ರೆ ಎಷ್ಟಾಯ್ತು? 100 ಗ್ರೂಪ್. ಅದರ 100 ಅನ್ನೇನು, 100 ಅನ್ನೇನು, 100 ಕಂಪ್ಲೀಟ್ ಅಲ್ಲ, 100 ಏನಂತ ಕ್ರಿಕೆಟ್ ಮ್ಯಾಚಲ್ಲಿ 100 ಹೊಡೆದ್ರೆ ಏನಂತೆ,
ಸೆಂಚುರಿ
ಅಲ್ಲ. ಇವಾಗ ಸೆಂಚುರಿಯನ್ ಅಂತ ಕೇಳಿದಿರ ಬೈಬಲಲ್ಲಿ, ಶತಾಧಿಪತಿ ಕೇಳಿದಿರಾ? ಹಾಂ, ಶತಾಧಿಪತಿ ಅಂದೇನು, ಶತ ಅಂದರೆ 100 ಅಲ್ವರ. 100 ಜನಗಳ ಸೋಲ್ಜರ್ಸ್ ಮೇಲೆ ಇರೋ ಒಬ್ಬ ಲೀಡ್ರಿಗೆ ಶತಾಧಿಪತಿ ಅಂತ ಹೇಳ್ರಿ. ಸೆಂಚುರಿಯನ್ ಅಂತಂದ್ರೆ ಏನಪ್ಪ ಬೈಬಲ್ ಇದೆ ಅದರ, ಯಾರೋ ಕೊರ್ನಮಲಿಯಸ್ ಏನಾಗಿದ್ದ ಒಬ್ಬ ಸೆಂಚುರಿಯನ್ ಆಗಿದ್ದ ಅಂದರೆ ಅವನು ಒಂದು ಏನ್ರಿ ಕ್ಯಾಂಪ್ ಒಂದು ಗ್ರೂಪ್ಗೆ ಏನ್ರಿ ಲೀಡರ್. ಅವನು ಕೇಳಿದ್ರೆ 100 ಜನ ಏನಾಗಿದ್ರಿ ಇವಾಗ ಸೋಲ್ಜರ್ಸ್ ಇದಾರಂತೆ. ಇವಾಗ ದೇವ್ರು ಏನು ಮಾಡಿದ್ರೆ ಇನ್ನು 3 ಟೀಮಾಗಿ ಏನು ಮಾಡ್ತಾರೆ ಇವಾಗ ಡಿವೈಡ್ ಮಾಡ್ತಾರೆ, 100 ಒಂದೊಂದು ಟೀಮ್, ಕರೆಕ್ಟಾ? ಸರಿ, ಇವ್ರ ಕೈಗೆ ಏನು ಕೊಟ್ಟರು ಯುದ್ಧ ಆಡೋದಕ್ಕೆ? ಅಲ್ಲಿ ಓದ್ತಾರೆ, ಏನು ಓದಿದ್ರೆ ಇನ್ನೊಂದು ಸರಿ ಓದ್ರಿ, ಏನೇ ಒಂದು ಕೊಂಬು ಏನ್ರಿ, ಕೊಂಬನ್ನ ಏನು ಮಾಡಬೇಕು ಅಲ್ಲರ 16ನೇ ವಾಕ್ಯ, ಕೊಂಬನ್ನ ಏನು ಮಾಡಬೇಕು ಓದಬೇಕು ಅಲ್ವರ. ಏನು ಕೊಂಬನ್ರಿ ಇದು, ಏನು ಕೊಂಬು ಅಲ್ಲ, ಏನು ಕೊಂಬು, ಯಾವ ಕೊಂಬು, ಹಸು ಕೊಂಬ, ಏನು ಕೊಂಬು? ಹಾಂ, ಅದು ಯಾವ ಯಾವ ಪ್ರಾಣಿ ಇದು ಅಲ್ವರ? ಸರಿ, ರ್ಯಾಮ್ ಅಂತಿರೋದು ಟಗರ ಏನಂತ ಕನ್ನಡದಲ್ಲಿ ಟಗರ ಓತನ ಅಲ್ವರ, ಅದರದ್ದು ಕೊಂಬಿರೋದು ಅಲ್ವರ. ಇಸ್ರೇಲಲ್ಲಿ ಒಂದೊಂದು ಕೊಂಬುಗಳು ಊದ್ಬೇಕಾದ್ರೆ ಒಂದೊಂದು ಅರ್ಥಗಳು ಏನಾಗಿದೆ, ಅಪೋಸ್ಟ್ಲು ಪೌಲ್ ಹೇಳ್ತಾರಲ್ಲ ಅಲ್ವರ, ಒಂದೊಂದು ಕೊಂಬುಗಳಿಗೇನಿದೆ ಒಂದೊಂದು ಅರ್ಥಗಳಿದೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಇಸ್ರೇಲ್ಗಳು ಒಂದು ಕೊಂಬನ್ನ ಏನು ಮಾಡೋರು, ಊದೋರು. ಯುಬ್ಲಿ ಕಾಲದಲ್ಲಿ ಒಂದು ಕೊಂಬನ್ನ ಏನು ಮಾಡೋರು, ಊದೋರು. ಪಾಪ ನಿವಾರಣೆ ದಿನದಲ್ಲಿ ಒಂದು ಕೊಂಬನ್ನ ಏನು ಮಾಡೋರು, ಊದೋರು. ಆ ಸೌಂಡ್ಗೆ ತಕ್ಕಂತೆ ಜನಗಳಿಗೆ ಏನಾಗೋದು ಅಲರ್ಟ್ ಅಂತಂದರೆ, ಓ ಹಂಗಾರೆ ಈ ಕೊಂಬು ಊದ್ತಾರೆ ಇದಕ್ಕೆ ಅಂತ. ಮಿಲಿಟ್ರಿಲಿ ಎಕ್ಸಾಂಪಲ್ಲು, ಒಂದು ಸೈರನ್ ಒಂದು ಟೈಪಲ್ಲಿ ಹೊಡೆದ ನೇಮು ನೀವು ಎಮರ್ಜೆನ್ಸಿ ಇದೆ ಟಕ್ಕ ಅಂತ ಹೇಳಿ ಇವಾಗ ಇಮ್ಮಿಡಿಯೇ ಬಂದು ಸೇರಬೇಕು ಅಂತ ಏನು ರೀ ಒಂದು ಅರ್ಥ. ಅದೇ ರೀತಿ ನೋಡಬೇಕಾದ್ರೆ ಒಂದು ಕೊಂಬು ಏನು ಮಾಡಿದಂತೆ ಪ್ರತಿಯೊಬ್ಬರು ಕೈನಲ್ಲಿ ಕೊಟ್ಟಿರಂತೆ ಮೊದಲನೇದು. ಎರಡನೇದು ಏನು ಕೊಟ್ಟಿರಂತೆ? ಹಾಂ, ಉರಿಯುವಂಥ ಪಂಜು. ಏನು ಉರಿಯೋ ಪಂಜು ಇಲ್ಲ ನೋಡ್ರಿ, ಎಲ್ಲ ಟಿ ವಿಲಿ ಕಾಣಿಸ್ತಾ. ಹಾಂ, ಅದೇ ಕಾಡಲ್ಲಿ ಏನಂತಾರೆ ಉರಿಯೋ ಪಂಜ, ಅದು ಪಂಜೆ ಅಂತಾರೆ, ಏನಂತಾರೆ? ಹಾಂ, ಒಂದು ಸೌದೆಗೆ ಮುಂದಕ್ಕೆ ಬೆಂಕಿ ಹಾಕ್ಬಿಟ್ಟಿಸ್ತಾರಲ್ಲ, ಸರಿಗೆ ಕಾಣಲ್ಲ ಅಂತ.
ಹಾಂ,
ಅಂದ್ರೆ ಈ ಕಾಲ ಪಂಜೆ ಅಂತ ಕರೆಕ್ಟಾ? ಹಾಂ, ಆ ಪೆಟ್ರೋಲ್ ಮ್ಯಾನ್ ಅದು ಮ್ಯಾನುಫ್ಯಾಕ್ಚರ್ದು, ಇದು ನ್ಯಾಚುರಲ್ ಅಂದ್ರೆ ಅಸ ನೋಡ್ಬೇಕ್ರೆ ಏನ್ರಿ ಈ ಪಂಜಿನೇ ಮಾಡ್ಕೋ ಇಟ್ಕೊಬೇಕು ಅಂತ. ಮೂರನೇ ವಸ್ತು ಏನಂತೆ? ಬರೀ ಕೊಡ ಅಂದ್ರ ಆಮೇಲೆ ಈ ಪಂಜಿನ ಎಲ್ಲಿಡ್ಬೇಕಂತೆ? ಇನ್ನೊಂದ್ಸರಿ ವಾಕ್ಯ ನಿಧಾನ ಓದ್ರಿ. ಹಾ,
ಮತ್ತು ಅವನು ಆ 300 ಮಂದಿಯನ್ನು ಮೂರು ಗುಂಪು ಮಾಡಿ ಪ್ರತಿಯೊಬ್ಬರ ಕೈಯಲ್ಲಿ ಕೊಂಬನ್ನು ಉರಿಯುವ ಪಂಜಡಗಿರುವ ಬರಿ
ಕೊಡವನು. ಏನ್ರಿ ಆ ಪಂಜನ್ನ ಎಲ್ಲಪ್ಪ ಇಡಬೇಕು ಅಂತಂದ್ರೆ ಆ ಒಂದು ಮಣ್ಣಿನ ಮಡಕೆ ಇತ್ತಲ್ಲ, ಆ ಮಣ್ಣಿನ ಮಡಕೆ ಒಳಗೆ ಏನ್ ಮಾಡ್ಬೇಕಂತ ಪಂಜನ ಇಟ್ಟಿರ್ಬೇಕಂತ ನೋಡ್ರಿ ಇರ್ತೀನಿ. ಅದರ ಇಷ್ಟೇ ಹೇಳಿದ ಐಟಮ್. ಇವಾಗ ಇದ್ರಲ್ಲಿ ಹೆಂಗಪ್ಪ ಯುದ್ಧಾಡಿದ್ರು ಅಂದ್ರ ನಮ್ಗೆಲ್ಲ ಡೌಟ್ ಐತಿ, ಏನಪ್ಪ ಇದ್ರಲ್ಲಿ ಏನು ಕತ್ತಿನೇ ಇಲ್ವಲ್ಲ, ಕತ್ತಿ ಇಲ್ಲ, ಗುರಾಣಿ ಇಲ್ಲ, ಬಿಲ್ಲು ಬಾಣ ಎಂಥದ್ದು ಇಲ್ಲ, ಮತ್ತೆ ಹೆಂಗ್ ಯುದ್ಧಾಡಿದ್ರು ಅಂದ್ರ ಇವಾಗ ಅಲ್ಲಿ ಕೊಟ್ಟ ನೋಡಿರ್ತೀನಿ ಎಲ್ಲಿ ಅಂತಂದ್ರೆ 19th ವರ್ಷ ಓದಿಂತೀನಿ ಅದ್ರಲ್ಲಿ 19th ವಾಕ್ಯ.
ರಾತ್ರಿಯ ಮಧ್ಯ ಯಾಮವು ಪ್ರಾರಂಭಿಸಿ ಕಾವಲುಗಾರರು ಬದಲಾದ ಕೂಡಲೇ ಗಿದ್ಯೋನನು ಅವನ ಸಂಗಡ ಇದ್ದ 100 ಮಂದಿಯು ಶತ್ರುಗಳ ಪಾಳೆಯದ ಅಂಚಿಗೆ ಬಂದು ಕೊಂಬುಗಳನ್ನು ಊದಿ ಕೈಯಲ್ಲಿದ್ದ ಕೊಡವನ್ನು ಒಡೆದು ಬಿಟ್ಟು ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು.
ನೋಡೋಣ ಏನಪ್ಪ ಮಾಡೋದು ಅಂದ್ರೆ ಏನ್ರಿ ಕೇಳೆ ಬಂದ್ಬಿಟ್ಟು ತಗ್ಗಲ್ಲಿ ಯಾರವ್ರೆ ಎಲ್ಲ ಮೀಡಿಯನ್ ಇಸಂದವ್ರೆ ಅಂದ್ರ ಇವರೆಲ್ಲ ಯಹೂದ್ಯರು. ಅವನೇನು 300 ಜನ 3 ಕ್ಯಾಂಪ್ ಆಗಿ ಎಲ್ಲವ್ರೆ ಬೆಟ್ಟದ ಮೇಲೆ ಏನವ್ರೆ ಅವ್ರೆ ಅಂದ್ರ ಯಾವ ಟೈಮಲ್ಲಿ ನಡೀತಿದ್ದ ಯುದ್ಧ? ಮಿಡ್ ನೈಟ್ ಅಂದ್ರ ರಾತ್ರಿ ಹೊತ್ತೇ ನಡೀತ ಯುದ್ಧ. ಅದರ ಇವತ್ತು ಕೂಡ ನಾವು ಟಿ ವಿನಲ್ಲಿ ಯೂಸ್ ನೋಡ್ತಿರಲ್ಲ ಇಸ್ರೇಲು ಇರಾನ್ ಏನಾಗಿದೆ ಯುದ್ಧ ಇದೆ ಅಂದ್ರೆ ಇಸ್ರೇಲ್ ಜನಗಳು ಇರಾನ್ನ ಅಟ್ಯಾಕ್ ಮಾಡೋದು ಯಾವ ಟೈಮಲ್ಲಿ? ಎಲ್ಲ ನೈಟಲ್ಲೇ ಅಂದ್ರ ಯಾಕೆಂದರೆ ಇದು ಬೈಬಲ್ನಂಥ ವಾರ್ ಸ್ಟ್ರಾಟಜಿ. ಇಸ್ರೇಲ್ ಜನಗಳಿಗೆ ದೇವರು ಆ ಕಾಲದಿಂದ ಗೈಡ್ ಮಾಡಿರಲ್ಲ ಎಲ್ಲ ಟೈಮ್ ಆಡೋ ಯುದ್ಧಗಳೆಲ್ಲ ಅಂತೆಲ್ಲ ಎಲ್ಲ ನೈಟಲ್ಲೇ. ಸರಿ, ಹೆಂಗಪ್ಪ ಯುದ್ಧ ಆಡಿದ್ರು ಅಂತಂದರೆ ಇವ್ರು ಮಾಡಿರೋದು ಒಂದೇ ಕೆಲಸ ಅಂತಾರೆ. ಆ ಮಣ್ಣಿನ ಮಡಿಕೆ ಪಂಜಲಿತ್ತಲ್ಲ ಮಣ್ಣಿನ ಮಡಿಕೆನೇ ಮಾಡಿದ್ರು ಹೊಡೆದ್ರು, ಒಂದು ಕೈನಲ್ಲಿ ಪಂಜಿ ಇಟ್ಕೊಂಡ್ರು ಇನ್ನೊಂದು ಕೈನಲ್ಲಿ ಮಾಡಿದ ತುತ್ತುರಿನ ಊದಿದ್ರು. ಅದರ ಊದಿದ ತಕ್ಷಣ ಈ ಒಂದು ಸದ್ದನ್ನ ಕೇಳಿಬಿಟ್ಟು ಏನಾಯ್ತದೆ ನೋಡಿ 21ನೇ ವಾಕ್ಯ. ನೋಡ್ರ ಏನಪ್ಪ ಮಾಡ್ತಾರೆ ಅಂತಂದ್ರೆ ದೇವರು ಸುಮ್ಮನೆ ಇವರು ಕೊಂಬೂದಿ ಆ ಪಂಜಿ ಹಿಡಿದಿದ ತಕ್ಷಣ ದೇವರು ಯಾವ ಥರ ಭ್ರಮೆನ್ ಕ್ರಿಯೇಟ್ ಮಾಡ್ಬಿಟ್ರು ಅಂತಂದ್ರೆ ಅಲ್ಲಿ ಕ್ಯಾಂಪಲ್ಲಿರೋಂಥ ಎಲ್ಲ ಮಿದೇನೇಟ್ಸರು ಅವ್ರವ್ರು ಏನು ಮಾಡಿದ್ರು ಯುದ್ಧ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂದ್ರೆ ಒಬ್ಬರು ಸಾಯಿಸೋದಕ್ಕೆ ಏನು ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು. ಕೊನೆಗೆ ಏನಾಗ್ತದೆ ಅಂದರೆ ಯಾರು ಬದುಕಲ್ಲ ಎಲ್ಲ ಏನ್ಬಿಡ್ತಾರೆ ಎಲ್ಲ ಸತ್ತೋಗ್ಬಿಡ್ತಾರೆ. ಅಂದ್ರ ಇವಾಗ ಇದು ಹೆಂಗಾಯಿತು? ಹಾಂ, ಹೆಂಗಾಯಿತು ಅಂತಂದರೆ ಆ ಕಾಲದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ರಿ ಈ ಕ್ಯಾಂಪ್ ಮೇಲೆ 100 ಜನ ಇರೋಲ್ಲ ಸೋಲ್ಜರ್ಸು, ಅದ್ರ ಮೇಲೆ ಒಬ್ಬ ಶತಾಧಿಪತಿ ಏನಾಗ್ತಾ ಇದ್ದ ಇರ್ತಾ ಇದ್ದ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪಂಜಿ ಯಾರ ಕೈಲಿ ಇರಬೇಕು ಅಂದರೆ ಈ ಬರೀ ಒಂದು ಶತಾಧಿಪತಿ ಕೈಲಿ ಇರಬೇಕು ಪಂಜು ಇರಬೇಕು. ತುತ್ತೂರಿ ಯಾರು ಊದಬೇಕು? ಈ ಶತಾಧಿಪತಿನೇ ಏನು ಮಾಡ್ಬೇಕು ಆ್ಯಕ್ಚುಲಿ ಊದಬೇಕು. ಮಿಕ್ಕಿದ್ದಾರೆ ಟೀಮ್ಗೆ ಏನು ಮಾಡೋದು ಅಲರ್ಟ್ ಕೊಡೋಕ್ಕೆ ಅದರ. ಹಾಂ, ಏನು ರೀ ಎಲ್ಲ ರೆಡಿನಾ ಗನ್ ಶೂಟ್ ಮಾಡೋಕ್ಕೆ ಅಂತ ಅನ್ಸ ಟಕ್ ಟಕ್ ಅಂತೇಳಿ ರೋಡ್ ಮಾಡಿ ಇಟ್ಕೊಳ್ತಾರೆ ಶೂಟ್ ಅಂದಿದ್ದ ಇಷ್ಟ ಯಾರು ಹೇಳ್ತಾನೆ ಇವ್ನು ಹೇಳ್ತಾನೆ ಮಿಕ್ಕದಲ್ಲಿ ಏನು ಮಾಡ್ತಾರೆ ಶೂಟ್ ಮಾಡ್ತಾರೆ. ಇಲ್ಲಿ ಏನಾಯ್ತು ಅಂದರೆ ಕತ್ಲು ಅದರ ಎಲ್ಲರೂ ಏನವ್ರೆ ಕೆಡೆ ಕೆಡೆ ಸೆಟ್ಲ್ ಆಗ್ಬಿಟ್ಟವ್ರೆ. ಇವರೆಲ್ಲ ಮೇಡ ಎತ್ತು ನೋಡಿದವಾಗ ಇವ್ರ ಕಣ್ಣು ಹೆಂಗೆ ಕಾಣಿಸ್ತೈತೆ? ಹಾಂ, 100 ಥರ 3 ಕ್ಯಾಂಪು 3 ಜಾಗದಲ್ಲಿ ನಿಂತುಬಿಟ್ಟಾರೆ ಬೆಟ್ಟಲು ಬೆಟ್ಟ ಸುತ್ತಲು. ಇವ್ರ ಕಣ್ಣಿಗೆ ಕಾಣಿಸ್ತದೆ ಹೆಂಗೆ ಕಾಣಿಸ್ತದೆ ಅಂತಾರೆ 300 ಜನ ಅಲ್ಲ 300 × 100 ಎಷ್ಟಾಯ್ತು? 300 × 30,000 ಜನಗಳ ತನೇ ಆಯ್ತು ಇವ್ರಿಗೆ. ಇವ್ರಿಗೆ ಕಾಣಿಸ್ಬಿಡ್ತು ಅದನ್ನ ಬೆಟ್ಟ ಸುತ್ತು ಜನಗಳಿರೋ ನೋಡ್ಬಿಟ್ಟು ಇವ್ರಿಗೆ ಏನಾಗ್ಬಿಡ್ತು ಫುಲ್ ಗಾಬರಿ ಆಗ್ಬಿಟ್ರು. ಅಂದ್ರೆ ಯಾಕಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಂಜನ್ ಏನ್ ಮಾಡ್ತಾರೆ ಊದ್ತಾರೆ. ಪಂಜ್ ಊದಿದ ತಕ್ಷಣ ಏನಾಗ್ಬಿಡ್ತು ಎಲ್ಲ ಬರ್ತಾರೆ ಆಚೆ ಕಡೆ ನೋಡ್ತಾರೆ ಏನಪ್ಪ ಆಯ್ತು ನೋಡಿದ್ರೆ ಎಲ್ಲ ಫುಲ್ ಕ್ಯಾಂಪೇನ್ ಆಗೋರೆ ಫುಲ್ ಎಲ್ಲ ಸೋಲ್ಜರ್ಸ್ ಎಲ್ಲ ಇಂಥವ್ರೆ ಕಣ್ಣಿಗೆ ಏನಾಯ್ತು ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ. ಆಮೇಲೆ ಮಡಿಕೆ ಹೊಡಿತಾರೆ ನೋಡಿತೀನಿ ಮಡಿಕೆ ಹೊಡೆದ ತಕ್ಷಣ ಏನಾಯ್ತು ಶಬ್ದ ಬಂತು ಗಡಗಡ ಅಂತ ಸಂಡ ಅಲ್ವರ ಇವಾಗ ಸೌಂಡ್ ಬಂದ ತಕ್ಷಣ 300 ಜನ ಹೊಡೆದ ಮಡಿಕೆ ಏನಾಯ್ತು ಸೌಂಡು ಒಂಥರ ಬೆಟ್ಟದ ಮೇಲಿಂದ ಯಾರೋ ಇಳಿದು ಬಂದಂಗೆ ಒಂಥರ ಸೌಂಡು ಅಂದ್ರೆ ಗಡಗಡ ಅಂತ ಸೌಂಡು ಅಂದ್ರ ಆ ಸೌಂಡ್ ಕೇಳಿದ ತಕ್ಷಣ ಇವ್ರೇನಾಗ್ಬಿಟ್ರು ಆ ಸೀನ್ ನೋಡಿದ ತಕ್ಷಣ ಅಯ್ಯೋ 300 ಜನ ಏನಾಗಿದೆ ಕ್ಯಾಪ್ಟನ್ಸ್ಗಳು ಬಂದವ್ರೆ ಅವರಿಂದ ಇಂಥ ದೊಡ್ಡ ಟೀಮ್ ಇರ್ಬೇಕಪ್ಪ ಅಯ್ಯೋ ಎಲ್ಲರೂ ನಮ್ಮ ಸುತ್ತಲಿಂದ ಅಟ್ಯಾಕ್ ಮಾಡ್ತಾರೆ ಅಂತ ಏನು ಮಾಡಿದ್ರು ಒಬ್ಬರದೊಬ್ಬರು ಏನ್ರಿ ಓಡೋದಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು ಆ ಕತ್ಲಲ್ಲಿ ಏನು ಮಾಡಿದ್ರೆ ಅವರವರೇ ಏನು ಮಾಡಿದ್ರು ಸಂಬಂಧಿಸ್ಕೊಂಡು ಸತ್ತೋದ್ರು. ಕೊನೆಗೆ ಏನಾಯ್ತು ನೋಡಿದ್ಲ ಈ ರೀತಿ ದೇವರು ಇಸ್ರೇಲ್ ಜನಗಳು ಏನು ಮಾಡಿದಂತೆ ಯುದ್ಧದಲ್ಲಿ ಜಾಯ್ ಕೊಟ್ರೆ ಕೆಳಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಇಸ್ರೇಲ್ ಜನಗಳು ಕೊಳ್ಳೆ ಹೊಡ್ಕೊಂಡು ಏನು ಮಾಡ್ತಾರೆ ಬರ್ತಾರೆ. ಅಂದ್ರೆ ಈ ರೀತಿ ನೋಡಬೇಕಾದ್ರೆ 120,000 ಜನನ ಸಿಂಪಲ್ಲಾಗಿ 300 ಜನ ಮಾತ್ರ ಏನು ಮಾಡ್ತಾರೆ ಇವಾಗ ಸಾಯಿಸಾಕ್ತಾರೆ. ಅದರ ಎಷ್ಟು ಸಿಂಪಲ್ ಕತೆ ನೋಡಿರಿ ತಿನ್ನೋದ್ರ ಈ ಥರ ಬೈಬಲಲ್ಲಿ ಎಷ್ಟೋ ಕತೆಗಳಿದೆ. ಇಸ್ರೇಲ್ ಜನಗಳಿಗೆಲ್ಲದಿಗೂ ದೇವರು ಈ ಥರ ಏನು ಮಾಡೋ ಜಯಗಳನ್ನ ಕೊಟ್ಟವ್ರೆ. ಅದರ ಸರಿ ಇವಾಗ ನಮಗೇನು ಪಾಠ ಇದ್ದಲ್ಲಿ ಕರೆಕ್ಟಾ ನಮಗೇನು ಪಾಠ ಇರಬೇಕಲ್ವ. ಅಂದರೆ ಇವಾಗ ನಾವೇನು ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ. ಅದರ ನಮಗೇನಕ್ಕೆ ಇವೆಲ್ಲ ಪಾಠ ಬಂದರೆ ಅಂದರೆ ಅಂದರೆ ನಮಗೇನು ಪಾಠ ಇದ್ದಲ್ಲಿ ಅದರ ನಾವು ಫೈಟಿಂಗ್ ಆಡ್ತೀರ ಇಲ್ವ ಯಾರ ಜೊತೆಗೆ ಫ್ರೆಂಡ್ಸು ಅಕ್ಕಪಕ್ಕ ಮನೆ ಅದ್ರ ಜೊತೆಗೆಲ್ಲ ಫೈಟಿಂಗ್ ಆಡ್ತಿರಲ್ಲ ಯಾವಾಗ ನಾವು ಯಾರ ಜೊತೆ ಫೈಟಿಂಗ್ ಆಡ್ಬೋದು ಅಲ್ವರ ನೋಡಿರ್ತೀನಿ ಓದಣ್ಣ ಎಫೆಸರ್ ಪತ್ರಿಕೆ 6:12 ಎಫಿಷಿಯನ್ಸ್ 6:12 ಓದ್ರಿ ನೋಡ್ರ ನಾವು ಹೋರಾಡೋದು ಮನುಷ್ಯ ಮಾತ್ರ ಸಂಗಡ ಅಲ್ಲ ನಮ್ಮ ಫೈಟಿಂಗ್ ಮನುಷ್ಯ ಜೊತೆ ಅಲ್ಲ ಮತ್ತೆ ಯಾರ ಸಂಗಡ ನೋಡ್ರ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ನೋಡ್ರ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ಅಲ್ರ ಈ ಅಂಧಕಾರದ ಲೋಕಾಧಿಪತಿಗಳು ಯಾರು ಅಂಧಕಾರದ ಲೋಕಾಧಿಪತಿಗಳು ಯಾರಿದ್ರು ಲೋಕಾಧಿಪತಿಗಳು ಅಂದ್ರೆ ಏನ್ರಿ ಪೊಲಿಟಿಷಿಯನ್ಸ್ ಅಂಧಕಾರದ ಲೋಕಾಧಿಪತಿಗಳು ಅಂದ್ರೆ ಯಾರದ ದುರಾತ್ಮನ ಸೇನೆ ಬಿದ್ದೋಗಿರೋ ದೂತ್ರ ಐತಲ್ಲ ಕೈ ಹಿಂಗೆ ಇಟ್ಕೊಳ್ಳಿ ತಿರ್ಗಾಬ್ರನ ಎಪಿಸ ಬಂದ ಪತ್ರಿಕೆ 2:2 ಹೋದ್ರಿ ಎಪಿಸ ಬಂದ ಪತ್ರಿಕೆ 2:2 ಹೋದ್ರಿ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ನೋಡ್ರ ಯಾವ ಪ್ರಕಾರ ನಡ್ಕೊಂಡ್ರಿ ನಾವೆಲ್ಲ ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾವೆಲ್ಲಪ್ಪ ಇದ್ರಿ ಲೋಕದಲ್ಲಿದ್ರಿ ಲೋಕದಲ್ಲಿ ಇರ್ಬೇಕಾರೆ ನಾವು ಯಾವ ಪ್ರಕಾರ ನಡ್ಕೊಂಡ್ರೆ ಅದರ ಲೋಕದ ಅನುಸಾರವಾಗಿ ನಡ್ಕೊಂಡ್ರಿ ಅಂದ್ರೆ ಅರ್ಥ ಏನು ಅದ್ರ ಪಕ್ಕ ನಡ್ಕೊಂಡ್ರೆ ಅರ್ಥ ಏನು ಮುಂದಕ್ಕೆ ಹೋದ್ ಇವಾಗ ನೋಡ್ರ ವಾಯುಮಂಡಲದಲ್ಲಿ ಅಧಿಕಾರ ಅನಿಸಂತ ಅಧಿಪತಿ ಅಧಿಪತಿ ಎಲ್ಲವನ್ನ ಅಂತವನು ವಾಯುಮಂಡಲದಲ್ಲ ಅವನೇ ಅವರ ಅಲ್ಲಿಂದ ಏನ್ ಮಾಡ್ತಾವನು ಅವನು ಅಧಿಕಾರ ನಡೆಸ್ತಾ ಇದ್ದಾನೆ ಯಾರಿದೋ ವಾಯುಮಂಡಲ ಅಧಿಕಾರ ಮಾಡ್ತಾ ಇದ್ದ ಅಧಿಪತಿ ಬಿದ್ದೋಗಿರೋ ದೂತ್ರು ಅವನೊಬ್ಬೇನಾ ಶೇತಾನು ಮತ್ತೆ ಬಿದ್ದೋಗಿರೋ ದೂತ್ರು ಎಲ್ಲವರೇ ಇವತ್ತು ವಾಯುಮಂಡಲ ನಮ್ಮ ಕಣ್ಣಿಗೆ ಕಾಣಿಸ್ತಾರ ನಮ್ಮ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ ಯಾಕೆ ಅದೇ ಯಾಕೆ ಕಾಣಿಸ್ಬೋದಲ್ಲ ಯಾಕೆ ಕಾಣಿಸಿಲ್ಲ ಕಾಣಿಸೋ ರೀತಿಲಿ ದೇವ್ರು ಯಾಕೆ ಮಾಡಿಲ್ಲ ಏನಕ್ಕೆ ಅಂತಂದ್ರೆ ಕಾಣಿಸೋ ರೀತಿಲಿ ಮಾಡಿದ್ರೆ ಒಂದು ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ತೀರಿ ನಾವೇ ಎದುರ್ಕೊಂಡ್ಬಿಡ್ತೀರಿ ಅಲ್ವರ ಅವನೇನ್ ಮಾಡ್ತಾನೆ ನಮ್ಮನ್ನ ಡೆಫಿನೆಟ್ ಆಗಿ ಏನ್ ಮಾಡ್ತಾನೆ ಎಲ್ಲ ರೀತಿ ಏನ್ ಮಾಡ್ತಾನೆ ಎದುರಿಸ್ತಾನೆ. ಅದಕ್ಕೆ ದೇವ್ರು ಏನ್ ಮಾಡಿದಾರೆ ನಮ್ಗೆ ಇನ್ವಿಸಿಬಲ್ ಆಗಿ ಮಾಡಿದ್ದಾರೆ ಅಲ್ವರ ಇನ್ವಿಸಿಬಲ್ ಆಗಿ ಮಾಡಿರೋದು ಎಷ್ಟೋ ರೀತಿಲಿ ಏನ್ರಿ ಬ್ಲೆಸ್ಸಿಂಗು ಅಲ್ವರ ಅದಕ್ಕೆ ನೋಡ್ತಾರೆ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ವಾಯುಮಂಡಲದಲ್ಲಿ ಏನ್ ಮಾಡ್ತಾನೆ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾನೆ. ಏನ್ ಮಾಡ್ತಾರೆ ಅಧಿಕಾರ ಯಾವ ತರ ನಡೆಸ್ತಾ ಇದ್ದಾನೆ ಮುಂದಕ್ಕೆ ಹಂಗೆ ಕಂಟಿನ್ಯೂ ಮಾಡಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದರೆ ನೋಡಿ ಅಂದ್ರೆ ಏನಪ್ಪ ಅಧಿಕಾರ ನಡೆಸ್ತಾ ಇದ್ದಾನಲ್ಲ ಅಂದ್ರೆ ಏನಪ್ಪ ಅರ್ಥ ಅದೇನಂತೆ ನಂಬಲಲ್ಲದವರನ್ನು ನೋಡ್ರ ನೇನು ಅಂದ್ರೆ ನಂಬಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡುವಂತ ಆತ್ಮನು ಅಂದ್ರ ಯಾರು ನಂಬಲ್ವೋ, ಏನು ನಂಬಲ್ಲ, ಸತ್ಯವೇದನ ಯಾರು ನಂಬಲ್ವೋ ಅವ್ರನ್ನೆಲ್ಲ ಅವಿಧೇಯತೆಗೆ ಪ್ರೇರಣೆ ಮಾಡೋಂಥ ದುರಾತ್ಮ ಯಾರಪ್ಪ ಅಂತಂದರೆ ಏನ್ರಿ ಸೇತಾನ್. ಹಾಗಾದ್ರೆ ಯೋಚನೆ ಮಾಡ್ಕೊಳ್ಳಿ, ಇವತ್ತು ಯಾರೆಲ್ಲ ಏನ್ರಿ ಬೈಬಲ್ಗೆ ಮುಖ್ಯತ್ವ ಕೊಡಲ್ಲ, ಇವನ್ನೆಲ್ಲ ಮೋಟಿವೇಟ್ ಮಾಡ್ತಿರೋದು ಯಾರು? ಸೈತಾನ್. ಅಂದ್ರೆ ಯಾರು ಬೈಬಲ್ಗೆ ಇಂಟ್ರೆಸ್ಟ್ ಕೊಡ್ತಿರೋರು ಯಾರು? ಅದೇ ಯಾರು? ಹಿಂದೂಸು, ಮುಸ್ಲಿಮ್ಸು, ಬುದ್ಧಿಸ್ಟು, ಸಿಖ್ ಇವರಲ್ಲನ, ಅವರೆಲ್ಲ ಟಾಪಲ್ ಅವರೇ. ಆದರೆ ಅದಕ್ಕಿಂತ ಟಾಪಲ್ ಇನ್ನೊಬ್ರು ಅವರೇ. ಯಾರದು? ಅದು ಯಾರಂದ್ರೆ ಕ್ರೈಸ್ತವರು. ಅಲ್ವ, ಕ್ರೈಸ್ತವರು ಬೈಬಲ್ ಇಟ್ಕೊಂತಾರೆ. ಆದರೆ ಬೈಬಲ್ಗೆ ಏನು ಮಾಡಲ್ಲ ಮುಖ್ಯತ್ವ ಕೊಟ್ಟಿಲ್ಲ ಅಂತಂದ್ರೆ ಈ ಕ್ಯಾಟಗರಿ ನಾವು ಕೂಡ ಏನಾಗ್ತೀರಿ? ಇನ್ಫ್ಯಾಕ್ಟ್ ನಾವು ಕೂಡ ಬರ್ತೀವಿ, ನಾವು ಸ್ಪೆಷಲ್ ನಾವು ಕೂಡ ಬೈಬಲ್ನ ಇಟ್ಕೊಂಡು ಬೈಬಲ್ ಪಕ್ಕ ನಡ್ಕೊಂಡಿಲ್ಲ ಅಂದರೆ ನಾವು ಕೂಡ ಏನಾಗ್ತೀರಿ ಇದ್ದಲ್ಲೇ? ನಾವು ಕೂಡ ಅವಿದ್ಯತೆ ಕ್ಯಾಟಗರಿ ಬರ್ತೀರಿ. ಹಂಗಾರೆ ನಂಬಲಲ್ಲದವರನ್ನು ಅವಿದ್ಯತೆಗೆ ಪ್ರೇರಣದ ದುರಾತ್ಮ ಅಂದ್ರೆ ಈ ದುರಾತ್ಮನ ವಿರುದ್ಧವಾಗಿನೇ ನಮ್ಗೇನದ ಹೋರಾಟಗಳು ಇವತ್ತು ಇರೋದು. ಯೋಚನೆ ಮಾಡಿದ್ದೀನಿ, ಈ ದುರಾತ್ಮನ ಎದುರಿಸ್ಬೇಕಾದ್ರೆ ನಮ್ಗೇನು ಬೇಕು? ಆಯುಧಗಳು ಬೇಕು. ಇವಾಗ ಬನ್ನಿ ಎಪಿಸ 6 ಅಧ್ಯಾಯ, ಎಲ್ಲಿ ನಿಲ್ಲಿಸಿದ್ರು ಅಲ್ಲಿ ಮುಂದೆ ಕಂಟಿನ್ಯೂ ಮಾಡಿ. ಎಪಿಸ 6
ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ.
ಇದ್ರ ಮೇಲೆ ನಾವು ಹೋರಾಡೋರಾಗಿದ್ದೀವಿ. ಆಮೇಲೆ
ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸ.
ಎಂತ ಯುದ್ಧ ಅಂತೆ? ಕಠಿಣ ಯುದ್ಧ. 300 ಜನಕ್ಕೆ ಎಷ್ಟು ಬಂದ್ರು ಪ್ರೊಪೋಷನ್ ಇಟ್ಟ? 120,000. ಎಷ್ಟಪ್ಪ ಪ್ರೊಫೆಷನ್ ತಗೊಂಡ್ರೆ? 91%, ಲೆಸ್ ದನ್ 1%. ಕರೆಕ್ಟಾ? ನಮಗೂ ಇರೋದು ಹೆಂಗಿದೆ, ನಾವೆಲ್ಲ ಬಂದ್ಬಿಟ್ಟು ಸೇತನ ಮುಂದೆ ನಿಂತ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಹಂಗೆ ನೋಡ್ಬೇಕಾದ್ರೆ ಕಠಿಣ ಯುದ್ಧ ನಡೆಯುವಂಥ ಒಂದು ದಿನದಲ್ಲಿ ನಾವು ನಿಂತ್ಕೊಬೇಕು ಅಂತಂದರೆ ನಾವು ಏನಪ್ಪ ಧರಿಸ್ಕೊಬೇಕು ಅಂತ ಹೇಳೋರೆ, ಸರ್ವಾಯುಧಗಳನ್ನೇ ಮಾಡ್ಬೋದು ನೀವು ಧರಿಸ್ಕೊಂಡಿರ್ಬೇಕು. ಅಂದ್ರೆ ಇವಾಗ ಸರ್ವಾಯುಧಗಳನ್ನ ಧರಿಸ್ಕೊಬೇಕು ಅಂತಂದರೆ ನಾವು ಎಲ್ಲ ಥರ ಬಟ್ಟೆ ಬಿಚ್ಚಾಕ್ಬಿಟ್ಟು ಕುದ್ದು ನೀರು ಕುಡಿಯೋಕ್ಕಿದ ಅದು ಅರ್ಥ ಇದೆ. ಅದು ಅರ್ಥ ಏನಂತ ನಾವು ಏನು ಮಾಡೋಣ ನೆಕ್ಸ್ಟ್ ನೋಡೋಣ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಏನು, ನಾವು ಕ್ರಿಸ್ತನ ಒಂದು ಶಿಷ್ಯನರಾಗಿ ಅವ್ರು ಹೇಳಿರೋಂಥ ಒಂದು ವಾಕ್ಯದ ಪ್ರಕಾರ ನಡ್ಕೊಂಡು ಬೇಕಾದ್ರೆ ಸೇತಾನಿನ ಎಲ್ಲ ಒಂದು ಇದ್ರ ವಿರುದ್ಧವಾಗಿ ಏನು ಮಾಡ್ಬೇಕು ನಾವು ನಡಿಬೇಕಾಗ್ತದೆ. ಅಂದ್ರೆ ಅವಾಗ ನಮಗೂ ಒಂದು ಹೋರಾಟ ಏನಾಗಿರ್ತದೆ ಇರ್ತದೆ. ಆದರೆ ದೇವರು ಹೇಳ್ತಾರೆ ಈ ಹೋರಾಟದಲ್ಲಿ ಜನರು ತುಂಬ ಜಾಸ್ತಿ ಆಗ ಇಷ್ಟು ಜನ ನಮ್ಗೇನು ಬೇಕಾಗಿಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದ್ದಿದ್ದು ಎಷ್ಟು ಜನ? 32,000. ಹೋಗು ಅಂದಿದ ತಕ್ಷಣ ಎಷ್ಟು ಜನ ಓಡೋದ್ರ? 22,000 ಜನ ಏನಾದರು ಬ್ಯಾಲೆನ್ಸ್ ಇದ್ದಿದ್ದು ಎಷ್ಟು ಜನ ಅಂತೆ? 10,000 ಜನ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕು, ಯೇಸು ಕ್ರಿಸ್ತು ಅವ್ರ ಜೊತೆಗೆ ಎಷ್ಟು ಜನ ಇದ್ರು ಶಿಷ್ಯಂದ್ರು? ಯೇಸು ಕ್ರಿಸ್ತು ಶಿಷ್ಯನ ಎಷ್ಟು ಜನ ಇದ್ರು? 12. ಆಮೇಲೆ ಅಷ್ಟೇನಾ? ಯೇಸು ಕ್ರಿಸ್ತು 3.5 ವರ್ಷದಲ್ಲಿ 12 ಜನ. ಹಂಗಾರೆ ನಾವೆಲ್ಲ ಬಿಟ್ರಲ್ವ ಅಂತ ಅನಿಸ್ತದೆ ನಿಮಗೆ ಅಲ್ವರ? ಹೇಳ್ರಿ ಇವಾಗ ಕರೆಕ್ಟಾಗಿ ಹೇಳಿ. ಯೇಸು ಕ್ರಿಸ್ತನ ಜೊತೆಗೆ ಬರೀ 12 ಜನ ಇದ್ದಿದ್ದು? ಎಷ್ಟು ಜನ? ಎಷ್ಟು ಜನ? 70 ಜನ ಇದ್ರು. ಆ 70 ಜನ ಏನಾದರು? 70 ಜನ ಇದ್ರಲ್ಲ, ಆ 70 ಜನ ಏನಾದರು? ಎಲ್ಲ 70ಕ್ಕೆ ಓಡೋಗ್ಬಿಟ್ರು ಅಲ್ವರ? ನೋಡಿ ವಾಕ್ಯ ಇದೆ ಇಲ್ಲಿ, ಜಾನ್ ಸಿಕ್ಸ್ 66 ಇಂದ ಹಿಡಿದು 68 ವರೆಗೂ ಓದಿ.
ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು.
ಯಾರಿವ್ರ? ಇವರೇ 70 ಜನ ಜೊತೆಗಿದ್ದಲ್ಲ. 70 ಜನ ಇವ್ರೇನು 70 ಜನ ಜೊತೆಗೆ ಹೋಗ್ತಾ ಇದ್ರು. ಆದ್ರೆ ಅವತ್ತಿಂದ ಕ್ರಿಸ್ತ ಜೊತೆಗಿರೋದ್ ಏನ್ ಮಾಡ್ಬಿಡ್ತಾರೆ ಇವರು? ಬಿಟ್ಟು ಬಿಡ್ತಾರೆ ಅಂತಾರೆ. ಆಮ್ ನೆಕ್ಸ್ಟ್ ಏನಾಯ್ತಂತೆ?
ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ?
ಇನ್ನ 12 ಜನ ಕೇಳ್ತಾರೆ, ನೀವಾರು ಹೋಯ್ತೀರಾ? ಯಾಕೆ 12 ಜನ ಕೇಳಿದ್ದು? ಬ್ಯಾಲೆನ್ಸ್ ಇದೆ ಇಷ್ಟು, 70 ಜನ ಹೊಟ್ಟೋದ್ರು, ಇನ್ನಿರೋದು ನೀವಪ್ಪ, ನೀವು ಹೋಯ್ತೀರಾ? ಹೋಗಿರೋವಾರಪ್ಪ ಅಂತ ಅಂದ್ಬಿಟ್ರು. ಅದ್ಗೇನಂತಾರೆ ಯೇಸು ಕ್ರಿಸ್ತು
ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ?
ನೋಡ್ರ ನಿಮ್ಮ ಬಳಿ ಬಿಟ್ಟು ಬೇರೆ ಯಾರ ಬಳಿಗೆ ಹೋಗೋಣ? ಯಾಕೆ?
ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ
ವಾಕ್ಯಗಳಿದೆ ಅಂದ್ರ ಗಾಟ್ ಎಟರ್ನಲ್ ಏನಂತಾರೆ ಲೈಫ್ ಗಿವಿಂಗ್ ವರ್ಡ್ಸ್ ಅದನ್ನ ನಿಮ್ಮ ಹತ್ರ ಇರ್ತೀರಿ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ 70 ಜನ ಏನಾದ್ರು ಬಿಟ್ಟವರು. ಯೇಸು ಕ್ರಿಸ್ತ ಹೇಳ್ತಾರೆ ಒಂದ್ಸತಿ ಲೂಕ 12 ಹೋದ್ರೆ ಇರ್ತೀರಿ. ಲೂಕ 1 14ನೇ ಅಧ್ಯಾಯ 25 ಓದ್ಕೊ ಬನ್ನಿ. 14ನೇ ಅಧ್ಯಾಯ 25-27. ಹೋಗುತ್ತಾ ಇರಲು
ಅವರಿಗೆ
ಹೇಳಿದ್ದೇನೆಂದರೆ,
ಯಾವನಾದರೂ ನನ್ನ ಬಳಿಗೆ
ಬಂದು
ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು
ಇವರನ್ನು
ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು
ಆಮೇಲೆ
ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು
ನೋಡ್ರ ಇದೇ ಕಂಡೀಷನ್ ಯಾರ ಹಿಂದೆ ಬಿಡಬೇಕು ಅಂದರೆ ತನ್ನ ತಾನೇ ದಿನಾಕಿ ಶಿಲ್ವೆ ಎತ್ಕೊಂಡು ಹಿಂದೆ ಬರೆದಿದ್ರೆ ಶಿಷ್ಯನಾಗೋದಕ್ಕೆ ಸಾಧ್ಯ ಅಂದರೆ ಇಲ್ಲಿ ಏನು ಹೇಳ್ತಾರೆ ಏನ್ರಿ ಯಾರಾದರೂ ಎದುರ್ಕೊಂಡು ಹೋಗ್ಬೇಕು ಅಂದರೆ ಏನು ಮಾಡೋದು ನೀವೆಲ್ಲ ಹೋಗ್ಬಿಡಿ ಯುದ್ಧ ಆಡೋಕ್ಕೆ ಬರಬೇಕು ಕ್ರಿಸ್ತನ ಶಿಷ್ಯನಾಗಬೇಕು ಹೆಂಗೆ ಮೀನಿಂಗು ತನ್ನ ತಾನೇ ನಿರಾಕರಿಸಿ ಶಿಲ್ವೆ ಎತ್ಕೊಂಡು ಶಿಲ್ವೆ ಎತ್ಕೊಂಬೇಕಂದ್ರೆ ಏನರ್ಥ ಏನೇ ತನ್ನ ತಾನೇ ನಿರಾಕರಿಸ್ಕೊಂಡು ನಮಗಿರೋಂಥ ಎಷ್ಟೋ ಆಸೆ ಆಕಾಶಗಳು ಬಿಡಬೇಕು ಶಿಲ್ವೆ ಎತ್ಕೊಂಬೇಕು ಕ್ರಿಸ್ತನಿಗಾಗಿ ರಿಸ್ಕ್ ಜವಾಬ್ದಾರಿಲಿ ಮಾಡಬೇಕು ತೊಗೊಬೇಕು ಈ ಒಂದು ಹೋರಾಟನ ಹೋರಾಡೋಕ್ಕೇನೆ ಆಗಿರಬೇಕು ಸಿದ್ಧವಾಗಿರ್ಬೇಕು ಈ ಥರ ಕ್ರಿಸ್ತನ ಜಡೆ ನಡೋಕ್ಕೇನೆ ಆಗಿರಬೇಕು ಸಿದ್ಧವಾಗಿ ಸಿದ್ಧ ಇದೆಯಾ ಬರ್ರಿ ಕಿಡಿಯೋ ನಿಂದೆ ಅವರೆಲ್ಲ ಬಂದಂಗೆ ನೀವೆಲ್ಲ ಕ್ರಿಸ್ತನ ಹಿಂದೆ ಬನ್ನಿರಿ ಅಂತ ಅದರ ಈ ಕಂಡೀಷನ್ ಹೇಳಿದ ತಕ್ಷಣ ಯಾರ್ಯಾರು ಭಯ ಐತೆ ಹೋಗಿ ಅಂದ ತಕ್ಷಣ ಜನ ಹೊಟ್ಟೋಗ್ಬಿಟ್ರು ಮೆಜಾರಿಟಿ ಹೊಟ್ಟೋಗ್ಬಿಟ್ರು ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು 70 ಮಂದಿ ಏನಾದರು ಹೊಟ್ಟೋಗ್ರು ಹುಡುಗಿ ಓದಿ ಮ್ಯಾಥ್ಯೂ 22:14 ಮತ್ತು 22:14 ನೋಡ್ರ ಎಷ್ಟಿದೆ ಹೀಗೆ ಕರೆಯಲ್ಪಟ್ಟವರು ಜನ ಅಂತೆ ಬಹುಜನ ಆಯಲ್ಪಟ್ಟವರು ಸ್ವಲ್ಪ ಜನ ನೋಡ್ರ ಬಹುಜನ ಬಹುಜನೆಲ್ಲ ಕರೀತಾರೆ ಆದರೆ ಅದರಲ್ಲಿ ಸೆಲೆಕ್ಟ್ ಆಗೋರು ಜನಪ್ಪ ಅಂದರೆ ಸ್ವಲ್ಪ ಜನ ಮಾತ್ರ ನೀವು ಯೋಚನೆ ಮಾಡಿದ್ದೀನಿ ಯೇಸುಕ್ಕೆ ಸಜ್ಜನಕ್ಕೆ ಕರೆದ್ರು ಸಜ್ಜನಕ್ಕೆ ಅದ್ಭುತ ಮಾಡಿದ್ರು ಅದರಲ್ಲಿ ಎಷ್ಟು ಜನ ಸೆಲೆಕ್ಟ್ ಆದರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯೂ ಪೀಪಲ್ ಮಾತ್ರ ಅದರ ಆಮೇಲೆ ಈ ಒಂದು ಆಯ್ಕೆ ಆಗಿರೋಂಥ ಒಂದು ಲೋಕತಂತ್ರ ವಿಶ್ವಾಸಿಗಳಲ್ಲಿ ದೇವರೇನು ಮಾಡ್ತಾರೆ ಫಿಲ್ಟ್ರೇಷನ್ ಮಾಡ್ತಾರೆ ಎಲ್ಲ ಎಲ್ಲಿ ಕರ್ಕೊಂಬ ಹಳ್ಳಕ್ಕೆ ಕರ್ಕೊಂಬ ಅಂತ ಹಳ್ಳದಲ್ಲಿ ಏನಿತ್ತು ನೀರಿತ್ತು ನೀರು ಅಂದೇನು ಬೈಬಲ್ ಅರ್ಥ ನೋಡಿದ್ರೆ ಬೈಬಲ್ಗೆ ಬೈಬಲ್ ಡಿಕ್ಷನ್ ಚೆನ್ನಾಗಿ ತಿಳ್ಕೊಳ್ಳಿ ಯಾವಾಗ ಯಾವಾಗ ಬೈಬಲಲ್ಲಿ ಏನೋ ಕ್ವಶನ್ಸ್ ಬಂತು ಅಂದರೆ ಆ ಪ್ರಶ್ನೆಗೆ ಉತ್ತರ ಎಲ್ಲಿ ಹುಡುಕ್ಬೇಕು ನಾವು ಬೈಬಲ್ ಹುಡ್ಬೇಕು ಗೂಗಲ್ ಹುಡುಕೋದಲ್ಲ ಅದರ ಯಾರನ್ನು ಕೇಳೋದಲ್ಲ ಎಲ್ಲಿ ಹುಡ್ಬೇಕು ಬೈಬಲಲ್ಲಿ ಹುಡುಕ್ಬೇಕು ಅಂದ್ರ ಆ ಬೈಬಲಲ್ಲೇ ನಮ್ಗೇನು ಅರ್ಥಗಳನ್ನ ಕೊಟ್ಟಾರೆ ಓದಿ ಹಬಾಕುಕ್ 2:14 ಹಬಾಕುಕ್ ಹಳೆ ಒಡಂಬಡಿಕೆ 2:14 ವಾಕ್ಯ ಹಬಾಕುಕ್
ಸಮುದ್ರದಲ್ಲಿ ನೀರು ಹೇಗೋ
ಹಾಂ ಪೇಜ್ ನಂಬರ್ ಹೇಳಿ ಹಾಂ ಎಲ್ಲ ಕಾಪಿ ಹಿಡಿದಿರಿ 994 ಕರೆಕ್ಟಾ ಹಾಂ ಓಕೆ ಇವಾಗ ಓದಿ
ಹಾಂ
ಸಮುದ್ರದಲ್ಲಿ ನೀರು ಹೇಗೋ
ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು
ಹಾಗೆಯೇ ಏನ್ರಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರ್ತದೆ ಅಂದ್ರೆ ಹಾಗೆ ದೇವರ ವಾರ್ತೆ ಸತ್ಯ ಅಲ್ವರ ಸದ್ರೆ ಸತ್ಯನ ನೀರಿಗೆ ಏನ್ ಮಾಡ್ತಾರೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಇವಾಗ ಏನ್ ಮಾಡ್ತಾರೆ ಹಳ್ಳಿ ಕರ್ಕೊಂಡ್ ಬರ್ತಾರೆ ಹಳ್ಳದಲ್ಲಿ ಬಂದಿದ ತಕ್ಷಣ ಇವ್ರು ಏನ್ ಮಾಡ್ಬೇಕು ನೀರ್ನ ಕುಡಿಬೇಕು ಹೆಂಗ್ ಕುಡಿಬೇಕು ನೀರು ಸೆಲೆಕ್ಷನ್ ಆಗ್ಬೇಕು ನೀರ್ ಹೆಂಗ್ ಕುಡಿಬೇಕು ಕೈಯಿಂದ ಎತ್ಕೊಂಡೆ ಮಾಡ್ಬೇಕು ಕುಡಿಬೇಕು ಅದರ ಇವಾಗ ನೀವು ಯಾವ ಥರ ಕೆರೆ ನೀರು ಕುಡಿದಿದ್ದೀರಾ ಹಾಂ ಕುಡಿದಿದ್ದೀರಾ ಹಾಂ ಎಷ್ಟು ಕೆರೆ ಹಾಂ ಅದು ಕರೆಕ್ಟ್ ಯಾಕೆ ಕೈನಲ್ಲಿ ಹೇಳಿದ್ರು ಅಂದ್ರೆ ದಟ್ ಈಸ್ ಒನ್ ಆಫ್ ದ ರೀಸನ್ ಅದರಲ್ಲಿ ಕಲ್ಮಶಗಳು ಎಲ್ಲ ಇರ್ತವೆ ಅದೇನು ಮಾಡಿ ತೆಗೆದ್ಬಿಟ್ಟು ಶುದ್ಧವಾದ ನೀರೇ ಮಾಡಬೇಕು ಕುಡಿಬೇಕು ಅದೇ ಸೆಲೆಕ್ಷನ್ ಮೇನ್ ಪಾಯಿಂಟ್ ಅದರ ಸುಮ್ಮನೆ ಭಯ ಆಗ್ತೀನಿ ಅಂತ ನಿಮ್ಮ ನೀವು ಸುಮ್ಮನೆ ತೃಪ್ತಿ ಆಗಬೇಕು ಅಯ್ಯೋ ಅದು ಹೆಂಗಿದ್ರೆ ನನಗೇನಂತಪ್ಪ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಅದು ನನಗೆ ತೃಪ್ತಿ ಆದರೆ ಸಾಕು ಅದರ ಈ ಥರ ಇದ್ದರೆ ದೇವ್ರ ಎಣಿಕೆಯಲ್ಲಿ ಬರ್ತೀರಾ ಅಂತಂದರೆ ದೇವ್ರ ಎಣಿಕೆಯಲ್ಲಿ ಏನಾಗಲ್ಲ ಬರಲ್ಲ ದೇವ್ರ ಎಣಿಕೆಯಲ್ಲಿ ಬರಬೇಕು ಅಂದರೆ ನಾವು ಕೇಳೋಂಥ ವಾಕ್ಯ ಶುದ್ಧವಾಗಿದೆಯಾ ದೇವರ ಉಪದೇಶ ಕೇಳ್ತಾ ಇರಲ್ಲ ಇದು ನಿಜವಾದ ಸತ್ಯವೇದ ಉಪದೇಶ ಅಂತ ಹೇಳಕ್ಕೆ ನಾವು ತಿಳ್ಕೊಬೇಕು ಸಾಮಾನ್ಯವಾಗಿ ಏನು ಮಾಡ್ಬಿಡ್ತಾರೆ ಎಲ್ಲರೂ ಅಯ್ಯೋ ಬೈಬಲ್ ಎಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಬೈಬಲ್ನ ಲೈಟಾಗಿ ಓದ್ಬಿಟ್ಟು ನಮ್ಮ ಪಾಡ್ ನಾವು ಇದ್ಬಿಟ್ಟು ಪ್ರೇಯರ್ ಮಾಡ್ಕೊಂಬಿಟ್ಟು ಒಂದು ದಿನಕ್ಕೆ 2 ಗಂಟೆ ನಾವು ಪ್ರೇಯರ್ ಮಾಡ್ಬಿಟ್ಟು ಮಣ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಮೇಲೆ ಸ್ತೋತ್ರ ಅಂತ ಅಂದ್ಬಿಟ್ಟು ಪವಿತ್ರ ಆತ್ಮ ಅಂತ ಬರೀತವ್ರು ಆಗ್ಬಿಟ್ರೆ ಮುಗಿದೋಯ್ತು ಸೀದೆ ಎಲ್ಲಿ ಕೊಟ್ಟಿದ್ರಿ ಹಾಂ ಅಯ್ಯೋ ಯಾಕೆ ನಾಟಕ ಕೇಳೋದವ್ರ ಹಾಂ ಸರಿ ಪರ್ಲೋಕಕ್ಕೆ ಹೋಯ್ತೀರಿ ಅಂತ ಹೇಳ್ರಿ ಹಾಂ ನಾಟಕಕ್ಕೆ ಹೋಗಿ ಹಾಗೆ ಏನು ಸರಿ ಅಲ್ವರ ಪರ್ಲೋಕಕ್ಕೆ ಹೋಯ್ತೀವಿ ಅಂತ ಎಲ್ಲರೂ ನೆನ್ಸ್ಕೊಂಬಿಟ್ಟಲ್ಲರು ಯಾಕೆಂದ್ರೆ ಅಯ್ಯೋ ಬ್ರದರ್ ಇವೆಲ್ಲ ಯಾವುದು ಬೇಡ ಬ್ರದರ್ ಪ್ರೀತಿ ನನ್ನಲ್ಲಿ ಪ್ರೀತಿ ಇದ್ರೆ ಸಾಕು ನಾನು ಎಲ್ಲಿ ಹೊಟ್ಟೋಗ್ಬಿಡ್ತೀನಿ ಕರ್ತನ ಹತ್ರ ಹಂಗೇ ಹೊಟ್ಟೋಗ್ಬಿಡ್ತೀನಿ ಹಾಂ ಸರಿ ಬೈಬಲ್ ಓದಿ ರೋಮಾಪುರದಲ್ಲಿ ಈ ಥರ ಇದ್ರೆ ಪರ್ಲೋಕಕ್ಕೆ ಹೋಗ್ಬೋದಾ ಅಂತ ಅವ್ರ ಮಾತನ್ನ ಪ್ರಶ್ನೆ ಹಾಕಿ ಸತ್ಯವೇದ ಹುಡುಗನ ರೋಮಾಪುರದಲ್ಲಿ 10ನೇ ಅಧ್ಯಾಯ 2:3 ಓದ್ರಿ. ಅಪೋಸ್ಟಲ್ ಪೌಲ್ ಇಸ್ರೇಲ್ ಜನಗಳ ಬಗ್ಗೆ ಸಾಕ್ಷಿ ಕೊಡ್ತಾರೆ. ಏನಪ್ಪ ಸಾಕ್ಷಿ ಕೊಡ್ತಾರೆ ಅಂದ್ರೆ, ಇಸ್ರೇಲ್ ಜನಗಳಿಗೆ ಸಿಕ್ಕಾಪಟ್ಟೆ ಏನಿದೆ ಅಂತೆ, ಇಲ್ಲ ಏನಿದೆ ಅಂತೆ.
ಸಹೋದರರೇ,
ಇಸ್ರೇಲ್ ಜನಗಳು ರಕ್ಷಣೆ ಹೊಂದಲಿ ಅಂತ ಅಂದ್ಬಿಟ್ಟೆ ನನ್ನ ಮನೋಭಿಲಾಷವು, ನಾನೇನ್ರಿ ನನ್ನ ಅದು ಪ್ರಾರ್ಥನೆ ಅಂತ. ಟಾಮ್ ನೆಕ್ಸ್ಟ್,
ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ
ನೋಡ್ರ, ನಾನ್ ಸಾಕ್ಷಿ ಕೊಡ್ತೀನಿ ದೇವರಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ಆಸಕ್ತಿಯಿಂದ ಯಾರು ಸಹಿಸಿ ಹಾಕ್ಬಿಟ್ರ ಹೆಸರು ಕೃಷ್ಣ ಏನ್ ಮಾಡಕ್ಬಿಟ್ರ ಶಿಲ್ವೆಗೆ. ಓ, ಅದಕ್ಕೆ ದೇವ್ರಿಗೆ ಖುಷಿ ಆಗ್ಬಿಟ್ರ. ಏನ್ ಆಸಕ್ತಿ ಕಣಪ್ಪ, ಏನ್ ಝೀಲ್ ಕಣಪ್ಪ, ಏನ್ ಪ್ರೀತಿ. ಸಭಾಷ್ ಮಗನೇ ಕಂದ, ವೆರಿ ಗುಡ್, ನನ್ನ ಮಗನ್ ಸಹಿಸಿ ಹಾಕಿದ್ಯಾ, ವೆರಿ ಗುಡ್, ನೆಕ್ಸ್ಟ್ ಬಾ, ನಿನ್ ಪಕ್ಕ ಕೂತ್ಕೊಂತಾರ ನೋಡಿ, ಮುಂದೆ ಕೇಳ್ತಾರ ನೋಡ್ತೀನಿ. ಆಸಕ್ತಿ ಇದೆ,
ಆದರೂ
ನೋಡ್ರ ಜ್ಞಾನಾನುಸಾರವಾದದ್ದಲ್ಲ. ಆಸಕ್ತಿ ಇರ್ಬೋದು, ಭಕ್ತಿ ಇರ್ಬೋದು, ಪ್ರೀತಿ ಇರ್ಬೋದು, ಅದರ ಏನಪ್ಪ ಪ್ರಯೋಜನ? ಅದು ಜ್ಞಾನಾನುಸಾರವಾಗಿ ಇಲ್ದಿರೋದ್ರಿಂದ ಪ್ರೀತಿ ಏನ್ ಪ್ರಯೋಜನ? ಸತ್ಯವೇದಕ್ಕೆ ಅನುಗುಣವಾಗಿರೋಂತ ಒಂದು ಪ್ರೀತಿ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಅದು ಹೇಳ್ರಿ, ವ್ಯವಸ್ಥೆ ಮಾಡಿ. ಇವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಹೇಳಿ, ವರ್ಷಕ್ಕೊಂದ್ಸತಿ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ ಯಾರೋ ದೇವಸ್ಥಾನಕ್ಕೆ ಅಂತಂದ್ಬಿಟ್ಟು. ಏನಕ್ಕೆ? ಆಸಕ್ತಿ, ಭಯ, ಭಕ್ತಿ. ಬರೀ ಕಾಲರ್ ಹೋಗ್ತಾರೆ, ಕಾಲರ್ ರಕ್ತ ಬರ್ತದ್ರೆ ಏನ್ ಮಾಡ್ತಾರೆ? ಬಟ್ಟೆ ಹಾಕೊಂಡು ಹೋಗ್ತಾರೆ. ಏನಕ್ಕೆ? ಅವ್ರಿಗೆ ದೇವರ ಮೇಲೆ ಭಕ್ತಿ. ಓ, ಭಕ್ತಿ ಇದೆ, ಇವ್ರು ಮೈ ಮೇಲೆಲ್ಲ ರಕ್ತ ಸುಸ್ಕೊಂತವ್ರೆ ಅಂದ್ಬಿಟ್ಟು ದೇವ್ರು ಮೆಚ್ಚಿಬಿಡ್ತಾರ. ಇಲ್ಲಿನ ಕಾಲದಲ್ಲಿ ಏನು ಮಾಡಿದ್ರು? ಮೈ ಎಲ್ಲ ಹೊರ್ಕೊಂಡ್ರು ಅದರ, ಚರ್ಮ ಸುಳ್ಕೊಂಡ್ರು ಅದರ, ಏನು ಲೋನು ಅಂತ ಏನೋ ಪ್ರೇಯರ್ ಮಾಡ್ಕೊಂಡ್ರು, ದೇವ್ರ ಪ್ರಾರ್ಥನೆ ಕೇಳಿದ್ರ? ಯಾಕೆ ಕೇಳಲಿಲ್ಲ? ಅದು ಆಸಕ್ತಿ, ಜ್ಞಾನಾನುಸಾರವಾದಂಥ ಆಸಕ್ತಿ ಅಲ್ಲ. ಅದರಿಂದ ದೇವ್ರ ಅದನ್ನ ಏನು ಮಾಡಲಿಲ್ಲ, ಮೆಚ್ಚಲಿಲ್ಲ. ನಮಗೆ ದೇವ್ರ ನಮ್ಮಲ್ಲಿ ಪ್ರೀತಿ, ಭಯ, ಭಕ್ತಿ ಎಲ್ಲ ನೋಡ್ತಾರೆ ಅಂದರೆ ಜ್ಞಾನಾನುಸಾರವಾದಂಥ ಒಂದು ಆಸಕ್ತಿ ನಮ್ಮಲ್ಲಿ ಏನಾಗಿರಬೇಕು, ಇರ್ಬೇಕು, ನಮ್ಮಲ್ಲಿ ಭಕ್ತಿ ಇರಬೇಕು. ಹೆಂಗಿರ್ಬೇಕು ಅಂತ ಭಕ್ತಿ? ಯೆಶಾಯದಲ್ಲಿ 66:2 ಹೋದ್ರಿ. ಯೆಶಾಯ 66:2
ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು.
ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನ ಮುರಿದವನು, ದೇವರು ಯಾರನ್ನಪ್ಪ ಕಟಾಕ್ಷಿಸ್ತಾರೆ ಅಂತ, ದೀನನು ಮನ ಮುರಿದವನು ಅಷ್ಟೇ. ಮೂರನೇ ಪಾಯಿಂಟ್ ಹೇಳ್ತಾರಲ್ಲ ಏನದು, ನನ್ನ ಮಾತಿಗೆ ಭಯಪಡೋನು. ಅಲ್ಲ, ಎಲ್ಲರೂ ಏನು ಮಾಡ್ತಾರೆ, ಎರಡಕ್ಕೆ ನಿಲ್ಲಿಸ್ಬಿಡ್ತಾರೆ. ದೀನನು ಅದರ ಮನ ಮುರಿದವನು, ಕಣ್ಣೀರಿಟ್ಟು ಪ್ರೇಯರ್ ಮಾಡೋಕ್ಕು ಆಯ್ತಪ್ಪ. ಓಕೆ, ನೆಕ್ಸ್ಟ್ ಬೈಬಲ್, ಬೈಬಲ್ ಇಡ್ಲಿಬಿಟ್ಟು ನನ್ನ ಲೈಫಲ್ಲಿ ಒಂದ್ಸರಿ ಬೈಬಲ್ ಓದ್ಬಿಡಿ, ಸಾಕು, ಮುಗ್ದೋಯ್ತು ಅಷ್ಟೇ. ಅದರ ಏನು ಹೇಳ್ತಾರೆ, ನನ್ನ ವಾಕ್ಯದಲ್ಲಿ ಏನಾಗಿರ್ಬೇಕು ಅವನ ಭಯಬಿಟ್ಟು ಆಸಕ್ತಿ ಇರ್ಬೇಕ್ರಿ, ಬೈಬಲಲ್ಲಿ ಇಂಟ್ರೆಸ್ಟ್ ಇರ್ಬೇಕ್ರಿ. ಯಾಕೆ ಗೊತ್ತಾ, ದೇವರ ವಾರ್ತೆ ದಿನಾ ದೇವ್ರು ನಮ್ಮ ಹತ್ರ ಏನು ಮಾಡ್ತಾರೆ, ಮಾತಾಡ್ತಾರೆ ವಾರ್ತೆಗಳು. ಆ ವಾರ್ತೆ ಮೇಲೆ ನಮ್ಗೇನಾಗಬೇಕು, ಭಯ ಬುದ್ಧಿ ಆಸಕ್ತಿ ಇರಬೇಕು. ಇಂಥವ್ರನ್ನೇ ದೇವ್ರು ಸೆಲೆಕ್ಷನ್ ಮಾಡ್ತಾರೆ. ವಾಕ್ಯದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ದೇವ್ರೇ ಮಾಡಲ್ಲ, ಅವನ್ನ ಸೆಲೆಕ್ಷನ್, ದೇವ್ರ ಎಣಿಕೆಯಲ್ಲಿ ಏನಾಗಲ್ಲ ಅವಾಗ ಅವರು ಬರೋದಲ್ಲ. ಇವಾಗ ಸೆಲೆಕ್ಷನ್ ಆಗಿದೆ ಜನ ಅಂದರೆ 300 ಜನ. 300 ಜನ ಮುಖಾಂತರ ಏನು ಮಾಡ್ತಾರೆ, ವಿಕ್ಟ್ರಿ ಏನು ಮಾಡ್ತಾರೆ, ಕೊಡ್ತಾರೆ, ಜಯ ಕೊಡ್ತಾರೆ. ಹೆಂಗೆ ಕೊಟ್ಟರು? ಅವ್ರು ತೊಗೊಂಡೋಗಿದ್ದು 3 ಐಟಮು ಹೇಳ್ರಿ, ಏನು ಐಟಮು ನೋಡಿದ್ರೆ ಫೋಟೋ ಅಲ್ಲಿ ಏನು ಹೇಳಿ, ಒಂದು ಕೊಂಬು ತುತ್ತುರಿ, ಅದರ ಎರಡನೇ ದಿನ
ಪಂಜು,
ಆ ಪಂಜಿನ ಯಾರು ಇಟ್ಟಿದ್ದು ಮಡಿಕೆ ಒಳಗೆ ಇಟ್ಟಿದ್ರು, ವೆರಿ ಗುಡ್. ಅದರ ನೋಡಿ, ಇದೆಲ್ಲ ಬೈಬಲಲ್ಲಿ ನೋಡ್ಕೊಡ್ತೀನಿ, ಎಲ್ಲ ಒಂದೊಂದು ಬೈಬಲ್ ಪ್ರೂಫ್ ಇದೆ. ಅಂದ್ರ ತುತ್ತುರಿ ಅಂದ್ರೆ ಏನು, ತುತ್ತುರಿ ಅಂದೇನು, ಕೊಂಬು ಅಂದ್ರೆ ಏನು, ಕೊಂಬು ಅಂದ್ರೆ ತುತ್ತುರಿ, ತುತ್ತುರಿ ಅಂದ್ರೆ ಕೊಂಬು. ಪ್ರಕಟಣೆ 8:2 ಪ್ರಕಟಣೆ 8:2 ಓದಿ.
ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನು ಕಂಡೆನು, ಅವರಿಗೆ 7 ತುತ್ತೂರಿಗಳು
ಕೊಡಲ್ಪಟ್ಟವು. ನೋಡಿ, 7 ಮಂದಿ ದೇವದೂತರು, 7 ತುತ್ತೂರಿಗಳೇ ಮಾಡಿರುತ್ತೆ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆ ಇದೆಯಾ? 7 ಸಭೆಗೆ 7 ದೂತರುಗಳಿದ್ದಾರ ಅಲ್ವರ? ಅಂದ್ರೆ 7 ಸಭೆಗಳಿಗೆ 7 ದೂತರುಗಳಿದೆ, 7 ತುತ್ತೂರಿ ಏನ್ ಮಾಡೋರಂತೆ. ತುತ್ತೂರಿ ಅಂತಂದ್ರೆ ಸತ್ಯನ ಹೇಳಂತದ್ದು, ಅದರ ಸತ್ಯನ ಏನ್ ಮಾಡೋದು ಹೇಳದು, ಸಾರ ಅಂತದ್ದು ಊದೋದು. ಅದರ ತುತ್ತೂರಿ ಕರೆಕ್ಟ್ ಆಗಿ ಊದಿದ್ರೆ ಯುದ್ಧಕ್ಕೆ ಏನಾಗ್ತಾರೆ, ಅಲ್ಲಿ ಸತ್ಯನ ಕರೆಕ್ಟ್ ಆಗಿ ಹೇಳ್ಕೊಟ್ರೆ, ಸತ್ಯನ ಜೀರ್ಣ ಮಾಡಿಕೊಟ್ರೆ ಯುದ್ಧಕ್ಕೆ ಏನ್ ಮಾಡ್ತಾರ ಅವರು, ಸಿದ್ಧ ಆಗ್ತಾರೆ ಅಲ್ವರ. ಹಂಗ್ರೆ ಏನಪ್ಪ ಅಂದ್ರೆ, ಇವ್ರ ಕೈಯಲ್ಲಿ 3 ವಸ್ತು ಇರ್ಬೇಕು, 1 ತುತ್ತೂರಿ ಊದ್ಲೇಬೇಕು, 2ನೇದು ಪಂಜು ಮಣ್ಣಿನ ಮಡಿಕೆ ಒಳಗೇನಾಗಿತ್ತಂತೆ. ಇದು ಮಣ್ಣಿನ ಮಡಿಕೆ ಅಂದ್ರೆ ಯಾರು, ಮಣ್ಣಿನ ಮಡಿಕೆ ಅಂದ್ರೆ ಯಾರು, ನವಲೆ ಏನ್ರಿ ಮಡಿಕೆ, ಅದರ ಎಂತ ಮಡಿಕೆ ಮಣ್ಣಿನ ಮಡಿಕೆಗಳು. ಅದರ ಕುಂಬಾರ ಯಾರು ನಮ್ಮ ತಂದೆಯ ದೇವರು ಅಲ್ಲ, ನಮ್ಮನ್ನ ಏನ್ ಮಾಡ್ತಾರೆ ಎಲ್ಲ ಮಣ್ಣಿನ ಮಡಿಕೆ ತರ ನಮ್ಮನ್ನ ರೂಪಿಸಿದ್ದಾರೆ ಕರೆಕ್ಟಾ. ಇವಾಗ ಇದ್ರ ಒಳಗಡೆ ಏನಿದೆ ಅಂದ್ರೆ ಒಂದು ಪಂಜ ಏನಾಗಿದೆ ಇದೆ ಉರಿತಾ ಇದೆ ಕರೆಕ್ಟ್ ಆಗಿದೆ. ದೀಪ ಏನಾಗ್ತದೆ ಉರಿತಾರೆ. ಯೇಸು ಕೃಷಿ ಅಂತಂದ್ರು ನೀವು ಲೋಕಕ್ಕೆ ಏನಾಗಿದ್ದೀರಾ, ಹಾ ಬೆಳಕಾಗಿದ್ದೀರಾ, ನೀವು ಲೋಕಕ್ಕೆ ದೀಪವಾಗಿದ್ದೀರಾ. ಯಾರೋ ದೀಪನ ಹಚ್ಬಿಟ್ಟು ಎಲ್ಲಿಡಲ್ಲ ಬುಟ್ಟಿ ಒಳಗೆ ಇಡಲ್ಲ ಅಂತ ಹೇಳ್ತಾರಲ್ಲ, ಎಲ್ಲಿತ್ತಂತೆ ಮೇಲೆ ಎತ್ತರ ಸ್ಥಳದಲ್ಲಿ ಇದ್ರ. ಆ ಥರ ನೀವು ಲೋಕಕ್ಕೆ ಎತ್ತರ ಸ್ಥಳದಲ್ಲಿದ್ದೀರಾ, ನೀವು ಲೋಕ ಉಪ್ಪಾಗಿದ್ದೀರಾ ಅಂತಂದ್ರು. ದೇವ್ರ ಮಕ್ಕಳು ಲೋಕಕ್ಕೆ ಏನಾಗಿದ್ರೆ ಬೆಳಕು ಹೆಂಗ್ ಬೆಳಕಾದ್ರಿ ನಾವು ದೇವ್ರ ಮಕ್ಕಳು ಯಾವಾಗಾದ್ರಿ ಅಂತಂದ್ರೆ, ಯಾವಾಗ ನಮ್ಮ ಜೀವಿತನ ಕ್ರಿಸ್ತನ್ಗೆ ಒಪ್ಪಿಸ್ಕೊಟ್ರು, ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ರು, ಅವಾಗ ನಾವೇನಾದ್ರಿ ದೇವ್ರು ಮಕ್ಕಳಾದ್ರಿ ಕರೆಕ್ಟಾ. ಸೆಕೆಂಡ್ ಕೊರಿಂಥಿಯನ್ಸ್ 4:7 ಓದಿ, ಎರಡನೇ ಕೊರಿಂಥ 4:7 ತೋರುದಕ್ಕಾಗಿ ನಿಕ್ಷೇಪ ಪವಿತ್ರಾತ್ಮನ ದೇವರಲ್ಲಿ ಇಟ್ಟರಂತೆ ಮಣ್ಣಿನ ಘಟಕ. ನಮ್ಮೊಳಗೆ ಏನ್ ಮಾಡುತ್ತೆ ಪವಿತ್ರಾತ್ಮ ದೇವ್ರು ಇಟ್ಟರಂತೆ ಕರೆಕ್ಟಾ. ಹೋಲಿಸ್ಬಿಟ್ಟು ಎಲ್ಲಿರೋದು ನಮಗೆ ದೇವ್ರು ಹೋಲಿಸ್ಬಿಟ್ಟು ಕೊಟ್ಟಾರ ಇಲ್ಲ ಅವರ ಎಲ್ಲ ಡೌಟಾ. ಸರಿ ಕೊಟ್ಟವ್ರೆ ಅಂದ್ರೆ ಈ ಪವಿತ್ರಾತ್ಮ ನಮ್ಮ ಒಂದು ಶರೀರದಲ್ಲೇ ಮಾಡೋ ದೇವ್ರು ನಮ್ಗೆ ಇಟ್ಟವ್ರೆ, ಮಣ್ಣಿನ ಮಡಿಕೆಲೇ ಮಾಡೋರೆ ಇಟ್ಟವ್ರೆ ಅಂದ್ರ. ಇವಾಗ ಈ ಪವಿತ್ರಾತ್ಮ, ಪವಿತ್ರಾತ್ಮ ಏನು ದೇವರ ಗುಣಲಕ್ಷಣಗಳು ಕರೆಕ್ಟಾ. ಇದು ನಮ್ಮ ಒಳಗಡೆಯಿಂದ ಹೊರಗಡೆ ಪ್ರಜ್ವಲಿಸ್ಬೇಕು, ಬೆಳಕ ಕಾಣಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಮಣ್ಣಿನ ಮಡಿಕೆ ಏನ್ ಮಾಡ್ಬೇಕು ಹೊಡಿಬೇಕು. ಅಲ್ಲೇ ಗೊತ್ತಾರ್ಥ, ಹಳೆ ಸೃಷ್ಟಿನ ನಾವೇನ್ ಮಾಡ್ಬೇಕು ಜಜ್ಬೇಕು, ಹಳೆ ಸೃಷ್ಟಿನ ಸಾಯಿಸ್ಬೇಕು. ಆವಾಗೆ ಒಳಗಡೆ ಅಂತ ನೂತನ ಸೃಷ್ಟಿಯ ಪ್ರಕಾಶವಾಗಿ ಪ್ರಜ್ವಲಿಸೋದಕ್ಕೇನ್ರಿ ಸಾಧ್ಯ ಕರೆಕ್ಟಾ. ಅಪೋಸ್ತಲ ಪೌಲ್ ಹೇಳ್ತಾರೆ, ಇನ್ಮೇಲೆ ನಾನು ಜೀವಿಸ್ತಾ ಇಲ್ಲ ನನ್ನಲ್ಲಿ ಕ್ರಿಸ್ತನೇ ಹೇಳ್ತಾ ಇರೋದು ಜೀವಿಸ್ತಾ ಇರೋದು ಅಂತ. ಅವ್ರು ಹೆಂಗೆ ಎಷ್ಟು ಧೈರ್ಯವಾಗಿ ಹೇಳಿದ್ರು ಅಂತಂದ್ರೆ, ಈ ಮಣ್ಣಿನ ಮಡಿಕೆ ಏನು ಮಾಡಿದ್ರು ಅವರು ಒಡೆದ್ರು ಅಲ್ಲ ಪ್ರಜ್ವಲಿಸಿದ್ರು. ಅವರ ಒಳ್ಳೆ ಕ್ರಿಶ್ಚಿಯನ್ ಆಗಿ ಏನು ಮಾಡಿದ್ರು ಪ್ರಜ್ವಲಿಸಿದ್ರು ಹೇಳ್ತಾರಲ್ಲ, ನಾನು ಒಳ್ಳೆ ಹೋರಾಟನೇ ಮಾಡಿದ್ದೀನಿ ಹೋರಾಡಿದ್ದೀನಿ, ಜೀವ ಮತ್ತು ಜಯಮಾನ ನನಗೇನಾಗಿದೆ ರಿಸರ್ವು ಆಗಿದೆ ಅಂತ. ಅಂದ್ರೆ ಆ ರೀತಿ ಒಡೆದವಾಗ ಏನಪ್ಪ ಆಗ್ತದೆ ಅಂತಲೇ, ಜೊತೆಗೆ ನಾವು ಸುವಾರ್ತನ ಯೋಗ್ಯವಾಗಿ ಕರೆಕ್ಟಾಗಿ ಸಾರಿದವಾಗ ಆಟೋಮೆಟಿಕ್ಕಾಗಿ ಏನಾಗಿರ್ತದೆ, ಯುದ್ಧ ಭೂಮಿಯಲ್ಲಿ ಆಡಿ ಯುದ್ಧ ಏನಾಗಿರ್ತದೆ ಮುಗ್ದೆ ಹೋಗಿರ್ತಾರೆ. ನಾವು ಹೋಗಿ ಫೈಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ. ಇವಾಗ ನಾವು ಹೇಳಿರಲ್ಲ ಏನಂತ, ನಮ್ಮ ಹೋರಾಟ ಯಾರು ತಗೊಂಡಂತ ನೋಡಿದ್ರಿ ಹಾಂ ಅಲ್ವಾ. ನಾವೇನು ಮಾಡಬೇಕು ಅವ್ನ ಜೊತೆಗೆ ಹೋಗ್ಬಿಟ್ಟು ಈ ಸರ್ವಾದ್ಯಗಳನ್ನ ಧರಿಸ್ಕೊಂಡು ಏನು ಮಾಡಬೇಕು ಅವತ್ತ ಯುದ್ಧ ಮಾಡಬೇಕು. ಓ ವೆರಿ ಗುಡ್. ಯಾಕೋಬು 4:4 7 ನಾವೇನ್ ಮಾಡ್ಬೇಕಂತ ನೋಡಿ.
ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ.
ಸೈತಾನ ಏನ್ ಮಾಡ್ಬೇಕು ಅಲ್ರ ಏನು ಆಮೇಲೆ ನೆಕ್ಸ್ಟ್
ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು.
ಏನು ಎದುರಿಸ್ಬೇಕು ಏನಂತ, ಎದುರಿಸಿದ್ರೆ ಅವನ್ ನಮ್ ಬಿಟ್ಟು ಏನ್ ಮಾಡ್ದಂತೆ ಓಡೋಗ್ಬಿಡ್ತಂತೆ. ಏನು ಎದುರಿಸ್ಬೇಕು ಅಂದ್ರೆ ಹೆಂಗೆ, ಇದ್ರಲ್ಲಿ ಎರಡು ಅರ್ಥ ಇದೆ. ಒಂದು ಎದುರಿಸ್ಬೇಕು ಅಂದ್ರೆ ಯಾವ ಥರ ನಿಮ್ಗೆ ಏನಿರ್ತದೆ ಅಲ್ಲ, ಎದುರಿಸ್ಬೇಕು ಅಂದ್ರೆ ಯಾವ ಥರ ಎದುರಿಸೋದು ಅದೇ ಹೆಂಗೆ ಸ್ವಲ್ಪ ನಂಗೆ ಐಡಿಯಾ ಕೊಡಿ ಹೆಂಗೆ. ಸರಿ ಎರಡು ಅರ್ಥ ಇದೆ, ಎರಡು ಆ್ಯಂಗಲ್ಲಿ ಥಿಂಕ್ ಮಾಡಿ ಯಾವ್ದು ಇರ್ಬೋದು ಅಂತ ಥಿಂಕ್ ಮಾಡಿದ್ರ. ಇವಾಗ ಒಂದು ಮಗುಗೆ ಯಾರೋ ಬಂದರು ನೀವು ಅವ್ನು ಎದುರಿಸಿ ಓಡಿಸ್ಬಿಡು ಅಂತಂದರೆ ಅವ್ರು ಹೆಂಗೆ ಎದುರಿಸ್ತಾರೆ ಮಕ್ಕಳು ಅಲ್ಲ, ಅವ್ರು ಹೆಂಗೆ ಎದುರಿಸ್ತಾರೆ ಹಾಂ ಜೋರಾಗಿ. ಇವಾಗ ನಾಯಿ ಬರ್ತದೆ, ನಾಯಿ ಕಚ್ಚಕ್ಕೆ ಬರುತ್ತೆ, ನಾಯಿ ನೀವು ಮಾಡಿ ಎದುರಿಸ್ಬಿಟ್ಟು ಓಡಿಸ್ಬಿಡು ಅಂತಂದರೆ ಅವ್ರು ಏನು ಮಾಡ್ತಾರೆ ನಾಯಿಗೆ ಕಲ್ಲು ಹಿಡಿದು ಓ ಗುರ್ರು ಅಂತ ಹೇಳೋದು ಅಲ್ಲರ ಎದುರಿಸ್ತಾರೆ ಇಲ್ವಾ. ಅದನ್ನ ಭಯ ಪಡಿಸೋಂಥದ್ದು, ಭಯ ಪಡಿಸ್ರೆ ಅದೇನಾಗ್ಬಿಡ್ತದೆ. ಇವಾಗ ಇಲ್ಲೇ ಹೇಳ್ತಾರೆ ನಾವು ಎದುರಿಸ್ಬೇಕಂತೆ, ಅಂದರೆ ಸೇತಾನ ಏನು ಮಾಡ್ಬೇಕು ನಾವು ಈ ಥರ ಗದರಿಸ್ಬಿಟ್ಟು ಅವ್ನಿಗೆ ಉಲ್ಟಾ ಎಲ್ಲ ಹಾಕಿ ಅವ್ನಿಗೆ ಹೋದ್ರೆ ಓಡೋಗ್ಬಿಡ್ತಾನ ಇಲ್ಲ, ಏರ್ತಾ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎದುರಿಸೋದು ಏನಪ್ಪ ಅಂತಂದರೆ ಏನ್ರಿ, ಅವ್ನು ನಮ್ಮನ್ನ ಅಟ್ಯಾಕ್ ಮಾಡೋಕೆ ಬಂದವಾಗ ನಾವು ಅಟ್ಯಾಕ್ ಮಾಡೋದಲ್ಲ, ಅವ್ನು ಅಟ್ಯಾಕ್ ಮಾಡೋದನ್ನ ಏನು ಮಾಡಬೇಕು ತಡಿಬೇಕು, ಅದು ಕೂಡ ಏನ್ರಿ ಎದುರಿಸೋಂಥದ್ದು. ಅರ್ಥ ಆಯ್ತಾ ಎದುರಿಸಂತೆ. ಎರಡನೇ ಅರ್ಥ ಏನಂದರೆ ಭಯ ಪಡಿಸೋದಂತಲ್ಲ, ಅವ್ನು ನಮ್ಮನ್ನ ಅಟ್ಯಾಕ್ ಮಾಡ್ದಾಗ ಬಂದವಾಗ ಅಟ್ಯಾಕನ್ನು ಏನು ಮಾಡ್ಬೇಕು ನಾವು ತಡೆಗಟ್ಟಬೇಕು. ಇದನ್ನೇ ನಮ್ಗೆ ಏನು ಮಾಡೋದು ಬೈಬಲ್ ಹೇಳಿದ್ರೆ ಅಲ್ಲಿ ಏನು ಇವರು ಯುದ್ಧ ಆಡಿದ್ರೆ ಯಾರು ಎಲ್ಲೂ ಹೋಗಿಲ್ಲ, ಮೇಲೆ ಕೂತ್ಕೊಂಡು ಸುಮ್ಮನೆ ಹೊಡೆದ್ರು ತುತ್ತರಿ ಊದಿದ್ರು ಅಷ್ಟೇ ಮುದೋಯ್ತು ಆ ಸೌಂಡ್ಗೆ ಏನಾಯ್ತು ಆಡಿ ಅಷ್ಟೇ. ಆಲ್ರೆಡಿ ಯುದ್ಧದಲ್ಲಿ ದೇವ್ರ ಜಯ ಏನು ಮಾಡ್ತಾರೆ ದೇವ್ರ ಮಕ್ಳಿಗೆ ಕೊಡ್ತಾರೆ. ಇಸ್ರೇಲ್ ಜನಗಳು ಕೆಡೆ ಬಂದರು ಲೂಟಿ ಮಾಡ್ಕೊಂಡು ಏನು ಮಾಡಿದ್ರು ಕೊಟ್ಟೋದ್ರು. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಆ ಬೇಸಿಕ್ ಕ್ಲಾಸಲ್ಲಿ ಓದಿದ್ದಿರಲ್ಲ ಅದರ ಸೇತಾನು ನಮ್ಮನ್ನ ನೋಡ್ಕೊಂಡು ಎದುರ್ತಾನ ಅಥವಾ ನಾವು ನೋಡ್ಕೊಂಡು ಎದುರ್ಬೇಕ? ನಮ್ಮ ನೋಡಿ ಸೇತಾನ ಏನು ಮಾಡ್ತಾನೆ? ಎದುರ್ತಾನೆ. ಅಂದ್ರೆ ಏನಕ್ಕೆ ಎದುರ್ತಾನೆ? ದೇವರು ಯೇಸು ಕ್ರಿಸ್ತನ ವಾಕ್ಯದ ನಡೆದಾಗ್ತಾನೆ. ಏನು ನಡೀತಾನೆ ಹೇಳ್ರಿ, ಕ್ಲಾಸ್ ಕೇಳಿದ್ರೆ ಹೇಳ್ರಿ, ಹೇಳಿರ್ಬೇಕು ಏನಕ್ಕೆ ಅಲ್ವ? ನಾವು ಸ್ತ್ರೀಯ ಸಂತತಿ ಆಗಿರೋದ್ರಿಂದ ಅತಿ ಶೀಘ್ರದಲ್ಲಿ ಕ್ರಿಸ್ತನು ಮತ್ತು ನಮ್ಮ ಪಾದಕ್ಕೆ ಹಾಕ್ಬಿಟ್ಟು ಸೇತಾನ ಜಜದಿಂದ ಸೇತಾನ ನಮ್ಮನ್ನು ಕಂಡ್ರೆ ಏನು ಮಾಡ್ತಾನೆ? ಎದುರ್ಕೊಂಡು ಹೋಗ್ತಾನೆ. ರೋಮನ್ 16:20 ನೋಡಿದ್ರಿ, ರೋಮಾಪುರದಲ್ಲಿ 16:20. ಶೀಘ್ರವಾಗಿ ತೊಳಿಸಿಬಿಡುವನು. ಅಂದ್ರೆ ಅದರಿಂದ ಸೇತಾನ ಏನ್ ಮಾಡ್ತಾನೆ ಅಂದ್ರೆ ಆದಷ್ಟು ನಮ್ಮಿಂದ ಏನ್ ಮಾಡ್ತಾನೆ? ಎದುರ್ಕೊತಾನೆ. ಅಂದ ಕರ್ತನಲ್ಲಿ ಪ್ರೀತಿಯ ಸುಳ್ಳೆ ನಾವೇನ್ ಮಾಡ್ದೆ, ಈ ಒಂದು ಅಭಯ ವಾಕ್ಯಗಳು ನಮ್ಗೆ ಕೊಟ್ಟಿರೋದ್ರಿಂದ ಆದಷ್ಟು ನಾವೇನ್ ಮಾಡ್ದೆ ಅಂದ್ರೆ ಒಂದು ದುಷ್ಟತನ ನಾವು ಎದುರಿಸೋದಿಕ್ಕೆ ಮಾಡ್ದೆ ಆದಷ್ಟು ಪ್ರಯತ್ನ ಮಾಡೋಣ. ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣವಲ್ಲ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ತೀವಿ. ಓಕೆನಾ? ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಹೋಗ್ತೇವೆ ಮಾಡೋಣ. ಹ್ಞೂ, ಸರಿ, ಓಕೆ. ನಮ್ಮ ಮಧ್ಯದಲ್ಲಿ ನೀರಜ್ ಬ್ರದರ್ ಒಂದು ಪ್ರೇ ಮಾಡ್ತೀರಾ?
ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂ ಪರಲೋಕವನ್ನು ಅದರಂತಹ ಸಮಸ್ತ ಜೀವರಾಶಿಗಳನ್ನು ಉಂಟು ಮಾಡಿ ಸಾಕಿ ಸಲ್ಲಿ ಬಂದಂತಹ ಪರಲೋಕದ ತಂದೆ, ನಿಮ್ಮ ನಾಮ ಮಹಿಮೆ ಉಂಟಾಗಲಿ. ನಿಮ್ಮ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ದಿನದಲ್ಲಿ ನಮಗೆ ವಾಕ್ಯಗಳಿಂದಲೇ ನಮಗೆ ಪೋಷಿಸಬೇಕಾಗಿ ನಿಮ್ಮನ್ನು ವಂದಿಸ್ತೇವೆ ತಂದೆ ಆ ದೇವರೇ. ತಂದೆ ಆ ದೇವರೇ, ಈ ಒಂದು ಮೀಟಿಂಗ್ನಲ್ಲಿ ಈ ಒಂದು ಕುಟುಂಬ ಎಲ್ಲ ಒಂದು ಒಟ್ಟಾಗಿ ಸೇರಿ ಒಂದು ಕಾಟೇಜ್ ಮೀಟಿಂಗ್ನಲ್ಲೂ ಕೂಡ ಒಂದು ಉದ್ಯೋಗದ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪಾಠ, ಮತ್ತು ನಾವು ಈ ಒಂದು ಲೋಕ ಒಂದು ದೇಶಕ್ಕೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯ ಅರಿತಾದಂಥ ಒಂದು ಪಾಠವನ್ನು ನಿರ್ಮಾನಿಸಬೇಕಾಗಿ ವಂದಿಸ್ತೇವೆ ತಂದೆ ಆ ದೇವರೇ. ಹಾಗೆಯೇ ಈ ಒಂದು ಪಾಠನ ನಾವು ಕೇಳಿರುವಂಥ ಎಲ್ಲ ಮಕ್ಕಳನ್ನು ಕೂಡ ಆಶೀರ್ವದಿಸಿ ಅವರ ಒಂದು ಅಗತ್ಯತೆಗಳನ್ನೆಲ್ಲ ಪೂರೈಸಿ ಅಂತ ಬೇಡುವಂತವರಾಗಿದ್ದೇವೆ. ಹಾಗೆ ಒಂದು ಅತಿಥಿ ಸತ್ಕಾರ ಮಾಡಿದಂಥ ಸಂತೋಷಪಡುವ ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಹಾಗೆ ತಂದೆ ದೇವರೇ ದೇವಿ ಸಿಸ್ಟರ್ ಅವರ ಎರಡು ಸಹೋದರಿಗಳು ಮತ್ತು ಅವರ ತಂದೆ ತಾಯಂದಿರು ಕೂಡ ಆಶೀರ್ವದಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ ಅಂತ ಬೇಡ್ತಾ, ಅವರ ಸಹೋದರಿಗಳಾಗಿರುವಂಥ ಅವರವರ ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಹಾಗೆಯೇ ತಂದೆ ನಿಮ್ಮ ವಾಕ್ಯಗಳನ್ನು ಕೇಳಿ ಅವರು ಇನ್ನು ಹೆಚ್ಚಾಗಿ ಸತ್ಯ ವಾಕ್ಯದಲ್ಲಿ ನಡೆದು ನಿಮಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ, ಈ ಒಂದು ಕುಟುಂಬವನ್ನು ಕೂಡ ಆಶೀರ್ವದಿಸಿ, ಚಿಕ್ಕ ಮಕ್ಕಳನ್ನೆಲ್ಲರನ್ನೂ ಕೂಡ ಆಶೀರ್ವದಿಸಿ ಅಂತ ಬೇಡ್ತೇನೆ ತಂದೆ. ತಂದೆ ಅದೇ ಈ ಒಂದು ಭಾನುವಾರದಿಂದಲೇ ಒಂದು ಅತ್ಯುನ್ನತವಾದಂತಹ ಪಾಠಗಳನ್ನ ನೀವು ದಯಪಾಲಿಸಿದ್ದೀರಾ, ಅದನ್ನು ನಾವು ಕೇಳಿ ಮರೆತು ಬಿಡದಾಗೆ ಅದನ್ನು ನಾವು ಜ್ಞಾಪನದಲ್ಲಿ ಇಟ್ಕೊಂಡು ಎಲ್ಲ ರೀತಿಯಲ್ಲೂ ನಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ, ತಂದೆ ದೇವರೇ ಎಲ್ಲ ವಿಜ್ಞಾಪನೆ ಮೊರೆ ಹಾಗೂ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಕೂಡ ಆಶೀರ್ವದಿಸಿ ಅಂತ ಬೇಡ್ತಾ, ಈ ಒಂದು ಪುಟ್ಟ ಪ್ರಾರ್ಥನೆಯನ್ನ ನಮ್ಮ ಪ್ರಭು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಬೇಡ್ತಾ ಪಡ್ಕೊಂಡು.
ಊಟ ಮಾಡಿದ ಸರ್ ಬರ್ತೀನಿ, ಮಾಡಿಸ್ತಾನ ಬರ್ತೀನಿ ಬರ್ತೀನಿ ಸರ್. ಏನು ಕೂಲ್ ಆಗೈತಲ್ವಾ? ಏನು ಬಿಸಿಲಿತ್ತು ಅಪ್ಪ? ಅಕಡೆ ಮಳೆ ಬೀಳ್ತಾರೋ ಮೋಸ್ಟ್ಲಿ. ಅದೇ ಬಂಡೀಪುರ ಆ ಬೆಟ್ಟ ಗುಡ್ಡ ಐತಲ್ಲ ಕಾಣಿಸ್ತೈತದೆ. ಬಿಡ್ರಿ ಹೋಗಿ ಮಾಡ್ತೀನಿ. ಸ್ವಲ್ಪ ನೀರು ತಮ್ಮ ಹಳೆ ನೀರು ಚೆಲ್ಬಿಡು ಹಂಗೆ ಮಾಮೂಲಿ ಅದು ಚೆಲ್ಬಿಡು ಹಳೇದು ಅಟ್ಕೊಳ್ಳಿ. ಎಲ್ಲ ಹೆಣ್ಮಕ್ಳಿಗೆ ಕಳಿಸಿ ಹಿಂದಕ್ಕೆ ಪಡ್ಬಿಡಂತ. ಯಾರು ಅದೇ ಹೆಣ್ಮಕ್ಳು ಮ್ಯಾಮ್ ಇಲ್ಲ ಬಾ ಹಿಂದೆ ಹೋಗ್ರಿ ಅಜ್ಜ. ಅವರು ಪಪ್ಪ ಇನ್ನಿಷ್ಟು ಹಿಂದಕ್ಕೆ ಹೋಗ್ಬಿಟ್ಟೆ ಅಲ್ವಾ ಹಂಗೆ ಹೋಗ್ಬಿಟ್ರಿ ಹಂಗೆ ಹೋಗಿ ಹಂಗೆ ಹೋಗಿ ನೀನು ಸೆಂಟ್ರ್ ಬಂದ್ಬಿಡು ಸಿಸ್ಟರ್ ನನ್ನ ಕಡೆ ಬಿಟ್ಟು ನೀನು ಪಪ್ಪ ಸಿಸ್ಟರ್ ಬನ್ನಿ ಹೊಡೋದು ಸೇರಿಬಿಡ ನೀನು ಆ ಕಡೆ ಹೋಗ್ಬಿಡು.
ಜಗನ್ ಬ್ರದರ್ ಇರ್ತಾರೆ ಅನ್ಸುತ್ತೆ ಮಾಮೂಲಿ
ಹೌದಾ? ಇಲ್ಲ ರೀ ಜಾಗ ಐತೆ ಏನ್ ತೊಂದರೆ ಇಲ್ಲ. ಒಂದ್ನಿಮಿಷ ಓಕೆನಾ? ತೊಂದರೆ ಇಲ್ಲಲ್ಲ. ಸ್ಟಾಪ್ ಆಗಿದೆ ನೋಡಿ.